உக்தஸ்ய விஹிதஸ்ய பராமர்சம் அனுமானம் உச்சதே விதீயதே அதிக விதானாய பூர்வோக்தஸ்ய அனுமானம் ந புனர் விதிஹி ஏன புனர்வுக்தியம் சாதிதி பாவஹா. கேட்டதன்னே மற்றொமே அதை கேட்டதரு அந்த அதுக்கே விசேஷவாகி தாண்டகோ அதிக விதானாய பூர்வோக்தஸ்ய அனுமானம் ந புனர் விதிஹி ஏன புனர்வுக்தியம் சாதிதி பாவஹா. இது புனருக்தி அல்ல, ಅದು ಮುಖ್ಯವಾದ ವಿಧಿ ಅಂತ ಹೇಳೋದಕ್ಕೋಸ್ಕರವಾಗಿ ತಿಳಿಸಿದ್ದಾರೆ ಅಂತ ವಿಷಯ ಮುಗಿಸಿದರು. ಯದಕ್ಷರಾದಕ್ಷರಮೇತಿ ಯುಕ್ತ ಯುಜೋಯುಕ್ತ ಅಭಿಯತ್ ಸಂವಹಂತಿ ಸತ್ಯಸ್ಯ ಸತ್ಯಂ ಅನುಯತ್ರ ಯುಜ್ಯತೆ ತತ್ರ ದೇವಾಃ ಸರ್ವ ಏಕಂ ಭವಂತಿ. ಯದಕ್ಷರಾತ್ ಅಕ್ಷರಂ ಏತಿ ಅದೇ ತಾನೆ ಯದಕ್ಷರಾದಕ್ಷರಂ, ಇದು ಕೂಡ ಶ್ಲೋಕ, ಇದು ಕೂಡ ಮಂತ್ರ, ನಾಲ್ಕು ಲೈನ್ ಪ್ರಿಂಟ್ ಮಾಡಿಸ್ಬೇಕು. ಯದಕ್ಷರಾದಕ್ಷರಮೇತಿ ಯುಕ್ತಂ ಒಂದು, ಯುಜೋ ಯುಕ್ತ ಅಭಿಯತ್ ಸಂವಹಂತಿ ಎರಡನೇದು, ಸತ್ಯಸ್ಯ ಸತ್ಯಮನು ಯತ್ರ ಯುಜ್ಯತೆ ತತ್ರ ದೇವಾ ಸರ್ವ ಏಕಂ ಭವಂತಿ. ಇಷ್ಟು. ಯಸ್ಮಾತ್ ಅಕ್ಷರಾತ್ ನಾರಾಯಣಾಖ್ಯಾತ್ ಸಹ ಸ್ವಯಮೇವ ಭಗವಾನ್ ಪಾದುರ್ಭಾವರೂಪಿ. ಅಕ್ಷರಾದಕ್ಷರಂ ನಾರಾಯಣ ರೂಪದಿಂದ ತಾನೇ ಪ್ರಾದುರ್ಭವಿಸಿದಾನೆ ಹೊರತು ದೀಪಾ ದೀಪಾಂತರಂ ಯಥಾ ಅಂತ ಹೇಳಿದ್ದಾರೆ. ಒಂದು ದೀಪದಿಂದ ಇನ್ನೊಂದು ದೀಪ ಬರ ಹಾಗೆ ಪರಮಾತ್ಮರ ರೂಪರೂಪಗಳೆಲ್ಲ ತಾವಾಗಿ ಅಭಿವ್ಯಕ್ತವಾಗುತ್ತೆ ಹೊರತು ಇನ್ನೊಬ್ಬರ ಸಂಪರ್ಕ ಇಲ್ಲ. ಸ್ತ್ರೀಪುಂ ರೂಪೋಯುಕ್ತ ಆಗಚ್ಚತಿ, ಸ್ತ್ರೀ ರೂಪನೂ ಸ್ವೀಕಾರ ಮಾಡ್ತಾನೆ, ಪುರುಷ ರೂಪನೂ ಸ್ವೀಕಾರ ಮಾಡ್ತಾನೆ. ತಾತ್ಪರ್ಯಾರ್ಥಂ ತಸ್ಯೈವ ಅರ್ಥಸ್ಯ ಪುನರಭ್ಯಾಸ, ಅದೇ ವಿಷಯವನ್ನು ತಾತ್ಪರ್ಯ ಇದರಲ್ಲಿ ಒಂದೇ ವಿಷಯ ಒಂದ್ಸರ್ತಿ ಹೇಳಿದಾಗ ಅದು ಯಾತಕ್ಕೋ ಹೇಳಿರ್ಬೋದು ಅನಿಸ್ಕೊಳ್ಬಹುದು, ಎರಡು ಮೂರು ಸರ್ತಿ ಹೇಳಿದಾಗ ಏನಾಗುತ್ತೆ, ತಾತ್ಪರ್ಯ ಇದೆ, ಅದಾಗಲೇಬೇಕು ಅಂತ ಅರ್ಥ ಇದೆ ಅಂತ ತಾತ್ಪರ್ಯ. ವಿಯೂಯ ಅಲ್ಲಿ ಪದ ಇದೆ, ವಿಯೂಯ ಅನ್ನೋ ಪದ ಇದೆ, ಅದಕ್ಕೆ ಅರ್ಥ ಹೇಳ್ತಾರೆ. ನಾಮ ಯದಮೇತಿ ಎಲ್ಲೆಲ್ಲೋ ಪ್ರಿಂಟ್ ಆಗಿದೆ. ನಾಮ ಯತ್ತಾನ್ನೇವ ನಾಮಾರ್ಥಭೂತಾನ್ನೇವ ವಿಷ್ಣೋರುಹೋ ಮಹಾತ್ಮ್ಯಾದೀನಿ ಅನ್ವವಿಂದನ್. ನಾಮ ಯತ್ತಾನಿಯೇವ ನಾಮಾರ್ಥಭೂತ, ನಾಮ ಎತ್ತ ಅಂದರೆ ನಾಮಾರ್ಥಭೂತ, ನಾಮ ಆಯತ್ತ ನಾಮ ಅರ್ಥಭೂತ, ಪ್ರತಿಯೊಂದು ಪದಗಳು ಪರಮಾತ್ಮನ ಒಂದು ವಿಶೇಷ ಮಹಿಮೆಯನ್ನು ಅರ್ಥವನ್ನಾಗಿ ಹೊಂದಿವೆ. ವಿಷ್ಣುರ್ ಮಹಾತ್ಮ್ಯಾದೀನಿ ಅನ್ವವಿಂದನ್, ಅದನ್ನು ದೇವತೆಗಳೆಲ್ಲ ಸಹ ಮತ್ತೆ ಮತ್ತೆ ತಿಳಿತಾ ಇದ್ದಾರೆ. ತತಶ್ಚ ಅಧಿಕಂ ಸಮತೃಪ್ಯನ್, ನೋಡಿ ಹೆಚ್ಚೆಚ್ಚು ತಿಳಿದಷ್ಟು ಕೂಡ ಏನಾಯಿತು, ಹೆಚ್ಚೆಚ್ಚು ತೃಪ್ತಿ ಆಗ್ತಾ ಇತ್ತು, ಅನ್ನ ರುಚಿಯಾಗಿದೆ, ತಿಂದ ತೃಪ್ತಿ ಆಯಿತು. ಇನ್ನೊಂದು ಇನ್ನೂ ಸತ್ತು ಬೇಕು ಅಂತ ಕೇಳಿದ, ಅಧಿಕ ತೃಪ್ತಿಗೋಸ್ಕರ ಹೇಗೆ ಕೇಳ್ತಾನೆ ಹಾಗೆ. ಜ್ಞಾನದಲ್ಲಿ ಆಧಿಕ್ಯ ಅನ್ನೋದು ಅಧಿಕ ತೃಪ್ತಿಗೆ ಸಾಧನ, ಅನ್ನದಲ್ಲಿ ಆಧಿಕ್ಯ ಹೇಗೆ ತೃಪ್ತಿಗೆ ಸಾಧನೋ ಇದು ವಿಶೇಷವಾದ ತೃಪ್ತಿಗೆ ಸಾಧನವಾದ್ದರಿಂದ ಹೆಚ್ಚು ಜ್ಞಾನ ಇರಬೇಕು ಅಂತ ತಿಳ್ಕೊಂಡಿರೋದು. ಶ್ರುತೇ ಪರಿಪಾಕೆ ಸತಿ ಜ್ಞಾನೇ, ಶ್ರುತೇ ಪರಿಪಾಕೆ ಸತಿ ಜ್ಞಾನೇ, ನೋಡಿ ಮುಂದಿರೋದೆಲ್ಲ ಅಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ, ಇಲ್ಲಿ ಬರಬೇಕಾದ್ರು. ಯದ್ವಾವೋಮಿತಿ ಯಚ್ಚನೇತಿ ಪಂಚಾಶ್ಯಾಹ ಕ್ರೂರಂ ಯದು ಚ ಉಲ್ಬನಿಷ್ಣು ತತ್ವಿಯೂಯ ಕವಿ ಕವಯೋ ಅನ್ವವಿಂದನ್ ನಾಮ ಯತ್ತ ಸಮತೃಪ್ಯನ್ ಶ್ರುತೇಸಿ. ಅದೆಲ್ಲ ಅಲ್ಲ, ತೃಪ್ತಿ ಹಾಗಲ್ಲ. ತೃಪ್ತಿ ಹಾಗೆ ಅಂದರೆ ಇನ್ನು ತಾವು ಯೋಗ್ಯತೆ ತಕ್ಕಷ್ಟು ಸಾಕನಿಸ್ಬೇಕು. ಯೋಗ್ಯತೆ ತಕ್ಕ ಜ್ಞಾನದ ತೃಪ್ತಿಗೂ ಅನ್ನ ತೃಪ್ತಿಗೂ ವ್ಯತ್ಯಾಸ ಏನಂದರೆ ಅನ್ನದ ತೃಪ್ತಿ ಸಾಕು ಅನಿಸುತ್ತೆ, ಜ್ಞಾನ ತೃಪ್ತಿ ಬೇಕು ಅನಿಸುತ್ತೆ. ಗೊತ್ತಾಯ್ತಾ, ಜ್ಞಾನದ ತೃಪ್ತಿ ಬೇಕು ಅನಿಸುತ್ತೆ. ಅದು ಅರ್ಥ ಮಾಡಿಕೊಂಡು ತೃಪ್ತಿ ಎರಡು ವಿಧ, ಸಾಕು ಅನ್ನೋ ತೃಪ್ತಿ ಬೇರೆ, ಬೇಕು ಅನ್ನೋ ತೃಪ್ತಿ ಬೇರೆ. ಕೆಲಸ ಚೆನ್ನಾಗಿದ್ದರೆ ಸಾಕು ಸಾಕು ಅಂದ್ಬಿಡ್ತಾನೆ, ಗೊತ್ತಾಯ್ತಾ. ಚೆನ್ನಾಗಿಲ್ಲದೆ ಹೋದರೆ ಅದು ಸಾಕು ಅಂತ ಯಾತಕ್ಕೆ ಅಂತ, ಚೆನ್ನಾಗಿಲ್ಲ ಅಂತ ಸಾಕು ಅಂತಾನೆ, ಚೆನ್ನಾಗಿದ್ದರೆ ಏನಂತಾನೆ ಬೇಕು ಅಂತಾನೆ. ಜ್ಞಾನ ಯಾವಾಗಲೂ ಹಾಗೆ, ಆದರೆ ಅನ್ನದ ತೃಪ್ತಿ ಎಂಬುದು ಕ್ಷಣಿಕ, ಇದು ಶಾಶ್ವತ, ಆದ್ದರಿಂದ ಎಷ್ಟಿದ್ರೂ ತಗೊಳ್ಳುತ್ತೆ. ಎಲ್ಲಿ ಎಲ್ಲಿ ಯಾಕೆ ಗೊತ್ತಾಗಲ್ಲ, ನಾಲ್ಕು ನಾಲ್ಕು ಎಷ್ಟೊತ್ತು ಪ್ರಶ್ನೆ ಬಂತು ನಿಮಗೆ, ಉತ್ತರ ಸಿಕ್ತು, ಗೊತ್ತಾಯ್ತಾ ಇಲ್ಲ, ಗೊತ್ತಾಯ್ತಾ. ಆ ವಿಷಯ ಸಾಲ್ವ್ ಆಯ್ತಲ್ಲಿ, ಮುಂದೋಯ್ತು, ಹರಿ ಸರ್ವೋತ್ತಮ, ವಿಷಯ ನಿಶ್ಚಯ ಆಗೋಯ್ತು. ಇನ್ನು ಗುಣಗಳು ಹೆಚ್ಚೆಚ್ಚು ತಿಳ್ಕೊಳ್ಳೋದು ಬೇರೆ ಪ್ರಶ್ನೆ, ಗೊತ್ತಾಯ್ತು. ಒಂದೊಂದು ಅರ್ಥದಲ್ಲಿ ಏನಾಗ್ತಾವೆ, ಕನ್ವಿನ್ಸ್ ಆಗ್ತಾ ಹೋಗ್ತಾನೆ ಹಾಗೇನೆ, ಅರ್ಥ ಆಯ್ತಾ. ಅತೃಪ್ತಿ ಅದು, ಹೆಚ್ಚೆಚ್ಚು ಒಂದು ಊಟ ಮುಗಿಸ್ತೀಯ ಇನ್ನೊಂದು ತಗೊಂಡು, ಆ ತೃಪ್ತಿ ಆಯ್ತಾ ಇಲ್ಲ. ಈಗ ಅಲ್ಲಿ ಅದು ಸಾಕು ಹೋಗ್ಬೋದು ಹೌದು, ಇನ್ನೊಂದು ಬೇಕು ಅಂಬೋದು ಹೌದು, ಜೊತೆಗೆ ಈ ಹುಳಿ ಸಾಕು ಅಂತಾನೆ ಸಾರು ಬೇಕು ಅಂತಾನೆ, ಆ ವಿಷಯ ಸಾಕಾಯ್ತು ಅವನಿಗೆ, ಇನ್ನೊಂದು ಬೇಕಾಯ್ತು. ನಮ್ಗೆ ಹೇಗಾಯ್ತು, ಹೊಟ್ಟೆಗೆ ಅನಿಸುತ್ತಾ ತಲೆಗೂ ಹಾಗನಿಸುತ್ತೆ, ವಿಷಯ ಇನ್ನೂ ತಿಳ್ಕೊಬೇಕು, ನಮಗೆ ತಿಳ್ಕೊಬೇಕು, ಭಾರಿ ಇದು ಬೇಡ ನಮಗೆ, ಸಾಕು ಇಷ್ಟು ಬೇಕೇ ಬೇಕು ಅಂತ ಹೇಳೋದಿಲ್ಲ. ಆ ರೀತಿ ನಮ್ಮ ಯಾವಾಗ ಹೌದು, ಕೆಲವು ವಿಷಯ ಪ್ರಶ್ನೆ ಸರಿಯಾಗಿ ಉತ್ತರ ಸಿಗಲಿಲ್ಲ, ಅವಾಗೇನಾಯ್ತು? ಅದು ಅತೃಪ್ತಿ ಅಂದ್ರೆ ಎರಡು ವಿಧ, ಇನ್ನು ಬೇಕು ಅಂಬ ಅತೃಪ್ತಿ ಬೇರೆ, ಈ ಸಾಕು ಅನ್ನೋ ಅತೃಪ್ತಿ ಬೇರೆ. ವಿಷ ಔಷಧ ಕಹಿ ಇರುತ್ತೆ, ಸಾಕು ಸಾಕು ಅಂತಾನೆ. ಈ ಬೇ ಸಾಕು ಬೇರೆ, ಕೆಲವನ್ನ ಸಾಕು ತಿನ್ನಕ್ಕಾಗಲಾರ್ದೆ ಸಾಕು ಅಂತಾನೆ, ಅದು ಬೇರೆ. ಈ ಜ್ಞಾನದ ವಿಷಯ ಯಾವಾಗಲೂ ಕೂಡ ಇನ್ನು ತಿಳ್ಕೊಳ್ಳೇಬೇಕು ಅನ್ನೋ ಭಾವನೆ ಉಡ್ಕೊಂಡೇ ಇರುತ್ತೆ. ಅದು ತುಂಬ ಹೆಚ್ಚು ದೊಡ್ಡದು, ಗೊತ್ತಾಗೋದಿಲ್ಲ. ತಿಳ್ಕೊಂಡಿದ್ದು ನಮಗೆ ತಿಳಿದೇ ಅಂತ ಗೊತ್ತಾಗುತ್ತೆ. ಇದು ಇದು ಅರ್ಥ ಆಗಲಿಲ್ಲ, ಇದು ಅರ್ಥ ಆಯ್ತು ಅಂತ ಗೊತ್ತಾಗುತ್ತೋ ಇಲ್ವೋ, ಅದೇ ಗೊತ್ತಾಗುತ್ತೆ. ಕೊನೆ ಇಲ್ಲ ಅಂದ್ರೂ ಕೂಡ ಅರ್ಥ ಆಗಿದ್ದ ಮಟ್ಟಿಗೆ ಗ್ಯಾರಂಟಿ ಆಯ್ತಲ್ಲ, ಆ ಅರ್ಥದಲ್ಲಿ ಸರಿಯಾದ್ದೆ. ಅವ್ರ ಯೋಗ್ಯತೆ ತಕ್ಕಷ್ಟು ಎಲ್ಲರೂ ಒಂದೇ ರೀತಿ ಹಾಗೆ ಅನ್ನ ತಿನ್ನಕ್ಕಾಗೋದಿಲ್ವೋ, ಒಂದೇ ರೀತಿ ಜ್ಞಾನಕ್ಕೂ ಅರ್ಹತೆ ಇರೋದಿಲ್ಲ. ಹೌದು ಹೌದು, ಇನ್ನೂ ಜಾಸ್ತಿ ಇನ್ನೂ ಬೇಕು ಅನಿಸುತ್ತೆ. ಅರ್ಥ ಆಗದೆ ಹೋದ್ರೆ ಸಾಕು ಅನಿಸ್ಬಿಡುತ್ತೆ, ಅರ್ಥ ಆದ್ರೆ ಇನ್ನೂ ಬೇಕು ಅನಿಸುತ್ತೆ. ಅರ್ಥ ಆಗದೆ ಹೋದ್ರೆ ಸಾಕು, ಅರ್ಥ ಆದ್ರೆ ಇನ್ನೂ ಬೇಕು, ಅಷ್ಟೇ ವ್ಯತ್ಯಾಸ. ಸಂಗೀತ ಭಾರಿ ಚೆನ್ನಾಗಿದೆ ಕೇಳಬೇಕು ಅನಿಸುತ್ತೆ, ಚೆನ್ನಾಗಿಲ್ಲದ ಹೋದ್ರೆ ಸಾಕು ಸಾಕು ಅಂತ ಹೇಳ್ಬಿಡ. ತದ್ವಿಯೂ ಯಾ ಕವಯೋ ಅನ್ವವಿಂದನ್ ನಾಮಾಯತ್ತ ಸಮತೃಪ್ಯನ್ ಶ್ರುತೇಪಿ, ನೋಡಿ ಸಮತೃಪ್ಯನ್ ಶ್ರುತೇಪಿ ಯಸ್ಮಿನ್ ನಾಮ ಸಮತೃಪ್ಯನ್ ಶ್ರುತೇ ಅಧಿ ತತ್ರ ದೇವಾಃ ಸರ್ವಯುಜೋ ಭವಂತಿ ತೇನ ಪಾಪಾನಪಹತ್ಯ ಬ್ರಹ್ಮಣ ಸ್ವರ್ಗಂ ಲೋಕಮಪ್ಪೇತಿ ವಿದ್ವಾನ್. ಇದಿಷ್ಟು ಅಲ್ಲಿ ಸೇರಿಸ್ಕೊಂಡು ಹೋದರೆ ಇದು ಅರ್ಥ ಆಗುತ್ತಾಗ. ವಿಯೂಯ ಅಂದರೆ ವಿಚಾರ್ಯ ಅಂತ ಅರ್ಥ. ಶ್ರುತಿ ಅಂದರೆ ಪರಿಪಕ್ವೆ ಸತಿ ಸಾಧನೆ, ಶ್ರುತಿ ಅಂದರೆ ಸಾಧನ ಪರಿಪಕ್ವವಾಗ್ತಿರ್ಲಿಕ್ಕೇನೆ. ಯಸ್ಮಿನ್ ವಿಷ್ಣು ನಾಮಾನಿ ಜ್ಞಾತ್ವಾ ತಸ್ಮಿನ್ ಜ್ಞಾನೇ ಪರಿಪಾಕೆ ಪರಿಪಕ್ವೆ ಸಮತೃಪ್ಯನ್. ವಿಷ್ಣುವನ್ನು ತಿಳಿಯೋದು ಒಂದು ಭಾಗ, ಪರಿಪಾಕ ಆಗೋದು ಒಂದು ಭಾಗ. ಈ ಹಸುಗಳೆಲ್ಲ ತಿಂದುಬಿಟ್ಟು ಅವನ ಮತ್ತೆ ಮೆಲುಕು ಹಾಕತ್ತಲ್ಲ, ಮೆಲುಕು ಹಾಕಿದ ಪೂರ್ಣ ಊಟ ಆದಂತೆ ಮನನ ಮಾಡಿದ ಮೇಲೆ ಪರಿಪಕ್ವವಾಗುತ್ತೆ. ತಸ್ಮಿನ್ನೇವ ದೇವಾ ಸರ್ವಯುಜೋ ಭವಂತಿ ಇತ್ಯವಧಾರಣಾರ್ಥಂ ಪುನರ್ವಚನಂ. ಸರ್ವಯುಜೋ ಭವಂತಿ ಅಂದ್ರೇನು? ಮನೋವಾಕ್ಕಾರ್ ಕರ್ಮಭಿಃ ತತ್ರೈವ ಯುಕ್ತಾ ಭವಂತಿ ಸರ್ವಭಾವೇನ ಭಾರತ ಅಂತ ಬಂತಲ್ಲ ಹಾಗೆ. ಸರ್ವ ಇತಿ ಜ್ಞಾ ಏವ ಇದೇನು ಇತಿ ಬುದ್ಧ್ವಾ ಸರ್ವಭಾವೇನ ಭಾರತ, ಎಲ್ಲ ಮನ ಸರ್ವವಿಧ ಭಕ್ತಿಯನ್ನು ಮಾಡು ಅಂತ ಹೇಳೋ ಹಾಗೆ. ಸರ್ವಭಾವ ಮನಸ್ಸು ವಾಕು ಕರ್ಮ, ಮನಸ್ಸು ದೇವರ ಕಡೆಗೆ, ಮಾತು ದೇವರ ಕಡೆಗೆ, ಕಾರ್ಯಗಳು ದೇವರವೇನೆ, ಆ ರೀತಿಯಾಗಿರ್ತಾರೆ. ಅರ್ಥತ ಕಠಿಣಂ ಕ್ರೂರಂ ಉಲ್ಬಣಂ ಶ್ರವಣಪ್ರಿಯಂ ಇತಿ ಶಬ್ದ ನಿರ್ಣಯೇ. ಆ ಶ್ಲೋಕದಲ್ಲಿ ಮುಂದೆರಡಿದೆ, ಒಂದೇನಿದೆ ನೋಡಿ, ಪಾಪ ಪರಿಸ್ಪ ಸಮತೃಪ್ಯನ ಶ್ರುತೇಪಿ ತೇನ ಪಾಪ್ಮಾನ ಪಪಹತ್ಯ ಬ್ರಹ್ಮಣ ಸ್ವಯಂ ಲೋಕಮಪ್ಪೇತಿ ವಿದ್ವಾನ್. ಇಂದು ಕೂಡ ಪಂಚಾಶ್ಯ ಕ್ರೂರಂ ಯತ್ ಚ ಉಲ್ಬ ವಿಷ್ಣು ಎರಡು ಪದ ಉಪಯೋಗಿಸಿದ್ದಾನೆ. ಕ್ರೂರ ಅಂತ ಒಂದು ಪದ ಇದೆ, ಉಲ್ಬಣ ಅಂತ ಒಂದು ಪದ ಇದೆ. ಕ್ರೂರ ಉಲ್ಬಣ ಅಂಬದ ಎರಡು ರಫ್ಲಿ ಸ್ಪೀಕಿಂಗ್ ಎರಡು ಏನವು ಸಿನಾನಿಯಮ್ಸ್, ಸುಹೃನ್ ಮಿತ್ರ ಇತ್ಯಾದಿ, ದುಃಖ ಶೋಕ ಎರಡು ಒಂದೇ. ಅದು ಸ್ವಲ್ಪ ಬಿಡಿಸಿದಾಗ ದುಃಖ ಅಂಬೋದು ಆ ಕಾಲಕ್ಕೆ, ಶೋಕ ಅಂಬೋದು ನೆನೆಸ್ಕೊಂಡಾಗಲ್ಲ ದುಃಖ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅರ್ಥತಃ ಕಠಿಣಂ ಕ್ರೂರಂ ಉಲ್ಬಣಂ ಶ್ರವಣಾಪ್ರಿಯಂ. ಅರ್ಥತಃ ಕಠಿಣವಾಗಿದ್ದರೆ ಕ್ರೂರ, ಎಂಥ ಕ್ರೂರವಾದ ಮಾತನ್ನಾಡಿಬಿಟ್ಟ ಅಂತ ಹೇಳ್ತಾರೆ. ಕ್ರೂರವಾದ ಬುದ್ಧಿ ಇಲ್ಲ, ಕೆಲವು ಮಾತುಗಳೆಲ್ಲ ಸರಳ ಕಂಡ್ರೂ ಅರ್ಥದಲ್ಲಿ ಭಾರಿ ಕ್ರೂರವಾಗಿರುತ್ತೆ. ಕೆಲವು ಶ್ರವಣಾಪ್ರಿಯಂ ಕೇಳೋದಕ್ಕೂ ಅಸಹ್ಯ, ಅಂಥ ಶಬ್ದಗಳೇನವು ಕೇಳೋದಕ್ಕೂ ಅಸಹ್ಯ, ಅರ್ಥ ಮಾಡಿಕೊಂಡ್ರೆ ಅಸಹ್ಯ. ಅರ್ಥ ಆಯ್ತಾ? ಕೆಲವು ಪದಗಳೆಲ್ಲ ಇಂಥ ಮಾತು ಬೈಬಹುದು ಅಂತ ಕೇಳ್ತಾನಲ್ಲ ಹಾಗೆ, ಅಯೋಗ್ಯ ಇತ್ಯಾದಿ ಮಾತುಗಳಲ್ಲಿ ಒಂದು ರೀತಿ ಬೈಯೋ ಪದ ಇದ್ರೂ ಕೂಡ ಅವು ಗೊತ್ತಾಗುತ್ತೆ ಯೋಗ್ಯರೆಲ್ಲ ಬೈದ ಅಂತ ಮನಸ್ಸಿಗೆ ದುಃಖ ಆಗುತ್ತೆ. ಆದರೆ ಇದು ಕೇಳೋದಕ್ಕೆ ಅಸಹ್ಯ, ಇದು ಅವಾಚ್ಯ ಶಬ್ದ ಅಂತೀವಲ್ಲ ಹಾಗೆ. ಅದಕ್ಕೆ ಅರ್ಥದ ಕಠಿಣಂ ಕ್ರೂರಂ ಉಲ್ಬಣಂ ಶ್ರವಣಾಪ್ರಿಯಂ, ಅರ್ಥತಃ ಕೆಟ್ಟದಾಗಿದ್ದರೆ ಅದನ್ನು ಕ್ರೂರ ಅನ್ಬೇಕಂತೆ, ಕೇಳೋದಕ್ಕೂ ಅಸಹ್ಯವರಾಗಿದ್ದರೆ ಅದರ ಉಲ್ಬಣ ಅಂತ ಕರಿಬೇಕು. ಇತಿ ಶಬ್ದ ನಿರ್ಣಯ, ಇವೆಲ್ಲ ಸೂಕ್ಷ್ಮ ವ್ಯತ್ಯಾಸಗಳು. ರಫ್ಲಿ ಎರಡೇ ಒಂದು ಎರಡು ಒಂದೇ ಅರ್ಥ ಕೊಟ್ಟರು ಕೂಡ ಒಡಗಿನ ಅರ್ಥದ ವ್ಯತ್ಯಾಸವನ್ನು ತೋರಿಸ್ತಾರೆ. ಇತಿ ಶಬ್ದ ನಿರ್ಣಯೇ, ಅದಿಷ್ಟಕ್ಕೂ ಕೂಡ ಅಡ್ಡಾರ್. ಯದಕ್ಷರಾದಕ್ಷರಮೇತಿ ಯುಕ್ತಂ ಇತೇ ತದ್ವ್ಯಾಚಷ್ಟೇ ಯಸ್ಮಾದಿತಿ ಉಭಯತ್ರ ಅಕ್ಷರಾದ ಅಪ್ರಯೋಗೇನ ಮೂಲ ರೂಪಮೇವ ಅವತಾರ ರೂಪಮಿತಿ ದ್ಯೋತಿತಂ ತದಭಿಪ್ರಾಯ. ಅಕ್ಷರಾದಕ್ಷರಂ ಅಂತ ಹೇಳಿದ್ರಿಂದ ಅಕ್ಷರ ರೂಪದಿಂದ ಅಕ್ಷರ ರೂಪ ಅಂತ ಹೇಳಿದಾಗ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನಿಲ್ಲ, ಅಕ್ಷರ ಅದು ಅಕ್ಷರ ಇದು ಅಕ್ಷರ. ಈಗ ಇಂದ್ರ ದೇಹ ಇದೆ, ಅರ್ಜುನ ಅರ್ಜುನ ದೇಹ ಬಿಟ್ಟು ಇಂದ್ರನ ಸೇರುತ್ತಾರೆ. ಈಗ ವಾಲಿ ದೇಹ ಇಲ್ಲ, ಈಗ ಅರ್ಜುನ ದೇಹನೂ ಇಲ್ಲ, ಇಂದ್ರ ದೇವರಿದ್ದಾರೆ. ಆದರೆ ದೇವರ ಹಾಗೆ ಎಲ್ಲ ರೂಪಗಳು ಎಲ್ಲ ಕಾಲಕ್ಕಿರೋದ್ರಿಂದ ಮೂಲ ರೂಪವೂ ಅಕ್ಷರ, ಅವತಾರ ರೂಪಗಳು ಅಕ್ಷರ. ಆದ್ದರಿಂದ ಅಕ್ಷರಾದಕ್ಷರ ಮೇತಿ ಅಂತ ದೇವರ ಮಹಿಮೆ. ಅದು ವಿಶೇಷ, ಅದು ವಿಶೇಷ ಬೇರೆ ವ್ಯತ್ಯಾಸ ಬೇರೆ. ಭೇದ ಅನ್ನೋದು ಬೇರೆ, ವಿಶೇಷ ಅನ್ನೋದು ಬೇರೆ, ಗೊತ್ತಾಯ್ತಾ? ಅದು ವಿಶೇಷ ದೇವರ ಅನಂತ ವಿಶೇಷಗಳಿವೆ. ರಾಮರೂಪದಿಂದಲೇ ಕಂಸನ ಕೃಷ್ಣ ರಾವಣನ ಕೊಲ್ತಾನೆ, ಕೃಷ್ಣ ರೂಪದ ಕಂಸನ ಕೊಲ್ತಾನೆ, ವಿಶೇಷ. ಆ ರಾಮರೂಪದ ಕಂಸನ ಕೊಲ್ಲಕ್ಕೆ ಬರುತ್ತಾ ಇಲ್ಲ, ಬರುತ್ತೆ. ಆದರೆ ಇವರಿಗೆ ಹಾಗಲ್ಲ, ಅರ್ಜುನಾದಿಗಳಿಗೆ ಹಾಗಲ್ಲ. ಅದೇ ಅರ್ಜುನನೇ ದಾಂಡಿವ ಇದ್ದ ನಡ್ಕೊಳ್ಳೋ ರೀತಿ ಬೇರೆ, ಇಲ್ಲದವಾದ ನಡ್ಕೊಳ್ಳೋ ರೀತಿ ಬೇರೆ. ಇವರಿಗೆ ಅದು ಯಾವ್ಯಾವುದೂ ಇಲ್ಲ. ಅದು ಅರ್ಥ ಅದೇನಿಲ್ಲ, ಸಖತ ಭೇದ ವಿವರ್ಜಿತ. ಆದರೆ ರಾಮರೂಪ ಹಿರಣ್ಯಕಶಿಪುವನ್ನ ನರಸಿಂಹರೂಪದಿಂದನೇ ಕೊಲ್ತಾನೆ, ಅದು ವಿಶೇಷ. ವಿಶೇಷಕ್ಕೂ ಭೇದಕ್ಕೂ ವ್ಯತ್ಯಾಸ ಇದೆ, ಗೊತ್ತಾಯ್ತಾ? ಅದರಲ್ಲಿ ವಿಶೇಷ ಒಪ್ಪೇ ಹೋಗ್ತೀವಿ ನಾವು. ಅಕ್ಷರೋತ್ತಾದಿವೆ, ಅಕ್ಷರ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡಾಗ ಅಕ್ಷರೋತ್ತಮ. ಮುಖ್ಯವಾಗಿ ಪರಮಾಕ್ಷರ ಅಂದರೆ ನಾರಾಯಣ, ಓಮಾಕ್ಷರಂ ಅಂಬರಾಂತ ಧೃತೇ ಬ್ರಹ್ಮಸೂತ್ರ. ಅಕ್ಷರ ಅನ್ನೋ ಶಬ್ದ ಅಷ್ಟೇ ಬಂದರೆ ಯಾರಿಗೆ ಹೇಳಬೇಕಂದ್ರೆ ದೇವರಿಗೆ ಹೇಳಬೇಕು. ಎರಡಕ್ಷರ ಬಂದರೆ ಮುಖ್ಯಾಕ್ಷರ ನಾರಾಯಣ, ಅನಂತರ ಮಹಾಲಕ್ಷ್ಮಿ. ಸರ್ವ ಶಬ್ದಗಳು ಮೊದಲು ಹೇಳೋದು ಯಾರನ್ನ? ದೇವರು. ಸ್ವಯಮೇವೇತಿ ಯುಕ್ತ ಆಗಚ್ಚತಿ ವಿಶ್ಲೇಷ ಕಾಲೇ ಏವ ಅರ್ಧನಾರಿ ಪುವಾನ್ ಆತ್ಮನ ಯುಕ್ತ ಆಗಚ್ಚತಿ ಇತ್ಯರ್ಥ. ಅರ್ಧನಾರಿ ನರ ರೂಪದಿಂದ ಪರಮಾತ್ಮ ಬರ್ತಾನೆ. ಪರಮಾತ್ಮನ ಪ್ರತಿ ರೂಪಕ್ಕೂ ಒಂದು ಸ್ತ್ರೀ ರೂಪ ಇದೆ, ಬಹಳ ವಿಶೇಷ ಅಂಶ. ಪರಮಾತ್ಮನ ಪ್ರತಿ ರೂಪಕ್ಕೂ ಕೂಡ ಒಂದು ಸ್ತ್ರೀ ರೂಪ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಎಷ್ಟು ವಿಶೇಷ ಆಯ್ತಾ? ಬರೀ ಸ್ತ್ರೀ ರೂಪ ಇದೆ, ಯಾವುದೋ ಒಂದಿದೆ, ಮೋಹಿನಿ ರೂಪ ಸ್ತ್ರೀ ರೂಪ, ನಾರಾಯಣ ರೂಪ ಸ್ತ್ರೀ ರೂಪ, ಅಷ್ಟೇ ಅಲ್ಲ, ಪ್ರತಿಯೊಂದು ರೂಪಕ್ಕೂ ಸ್ತ್ರೀ ರೂಪ ಇದೆ, ಪ್ರತಿಯೊಂದು ಸ್ತ್ರೀ ರೂಪಕ್ಕೂ ಮತ್ತು ಪುರುಷ ರೂಪ ಇದೆ. ಇದು ದೇವರ ವಿಶೇಷವಾದ ಮಹಿಮೆ. ಅದಕ್ಕೆ ಸ್ವರತ ಅನ್ನೋ ಪದಕ್ಕೆ ವಿಶೇಷ ಅರ್ಥ. ಹಾಂ, ಅದಕ್ಕೊಂದು ಮ್ಯಾಚಿಂಗ್ ಸ್ತ್ರೀ ರೂಪ ಇದೆ, ಆ ಸ್ತ್ರೀ ರೂಪ ರಮಾರೂಪದಲ್ಲಿರುತ್ತೆ, ಅದು ವಿಶೇಷ. ಆಪ್ತಕಾಮ ಅಂದರೆ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ದೇವರಿಗೆ ಇನ್ನೊಂದು ಬರಬೇಕಂತ ಯಾವುದೂ ಇಲ್ಲ, ಅದು ಆಪ್ತಕಾಮ. ಮತ್ತೆ ಸ್ವರತ ಅಂದ್ರೆ ಏನು? ತನ್ನಲ್ಲೇ ತಾನು ಆನಂದ ಪಡ್ತಾನೆ, ಇನ್ನೊಬ್ಬರ ಸಹಾಯ ಬೇಕಿಲ್ಲ ದೇವರಿಗೆ, ಗೊತ್ತಾಯ್ತಾ? ಭಾರಿ ಸಂತೋಷ ಆಗುತ್ತೆ ಒಬ್ಬನಿಗೆ, ಯಾರಿಗೂ ಹೇಳ್ಕೋಬೇಕು ಅವರಿಲ್ಲ, ಏನು ಒಂಥರ ಮನಸ್ಸಿಗೆ ಅತೃಪ್ತಿ. ಅವ್ರು ಹೇಳಬೇಕು, ಅವ್ರು ಹೇಳಬೇಕು, ಹೋಗ್ಲಿಕ್ಕೆ ಆಗ್ತಾ ಇಲ್ಲೋ ಇದ್ದಾರೆ, ಫೋನ್ ಹತ್ತಾ ಇಲ್ಲ, ಗೊತ್ತಾಯ್ತಾ? ಏನು ಮಾಡಿದ್ರು ರೀಚ್ ಆಗ್ತಾ ಇಲ್ಲ, ಕೇಳಿರಿಲ್ಲ ಅಂತಾರೆ. ಹೇಳೋದು ಭಾರಿ ಕಾತಾರ ದೇವರಿಗೆ, ಅವೆಲ್ಲ ಏನಿಲ್ಲ, ಸ್ವತಃ ಪೂರ್ಣ. ದೇವ್ರ ಮಹಿಮೆ ಇನ್ನೊಬ್ರು ತಿಳ್ಕೊಂಡ್ರೆ ಅವ್ರಿಗೆ ಒಳ್ಳೇದಷ್ಟೇ ಹೊರತು ಅವ್ರು ತಿಳ್ಕೊಳ್ಳಿಲ್ಲ ಅಂತ ಕೊರಗಿಲ್ಲ. ಕೆಲವ್ರು ಇರ್ತಾರೆ, ಯಾರೋ ಒಂದು ಭಾರಿ ಸನ್ಮಾನ ಆಗಿಬಿಡುತ್ತೆ. ಅವ್ರು ಎರಡು ಬೇಕಾದವ್ರು ಕೇಳಬೇಕು, ಶತ್ರುಗಳು ಕೇಳಿ ಹೊಟ್ಟೆ ಉಳ್ಕೋಬೇಕು, ಅದು ಒಂದು. ಎರಡೇ ಇರುತ್ತೆ ಅವನಿಗೆ, ಅವನಿಗಾರು ಅವನಿರ್ಬೇಕಾಗಿತ್ತು, ಎಷ್ಟು ಹೊಟ್ಟೆ ಉರಿತಿದ್ದ, ಸತ್ತೋಗಿದ್ದಾರೆ, ಅವನು ಇರಬೇಕಾಗಿತ್ತು ಅನ್ಕೊತಾನೆ. ಇವ್ರು ಇರಬೇಕಾಗಿತ್ತು, ಸಂತೋಷ ಪಡ್ತಿದ್ರು ಅಂತ. ಇವರಿಗೆ ಅದು ಯಾವುದೂ ಇಲ್ಲ, ಏನಾಗಿದ್ದಾನೆ? ತನಿಷ್ಠಾನೇ ಪೂರ್ಣ ಸ್ವರತ. ಅದು ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ಬರು ಅವಲಂಬಿಸ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಡಿಪೆಂಡೆನ್ಸ್ ದೇವರಿಗೆ, ಅಂತ ಡಿಪೆಂಡೆನ್ಸ್ ಯಾವ ಕಾಲಕ್ಕಿಲ್ಲ. ಅದರಿಂದಾಗೇನೆ ಅದು ಸ್ವರತ. ಆರ್ಥಕ್ಕೋಸ್ಕರ ಹೇಳಿತ್ತು, ಸ್ವಗತ ಭೇದ ಇಲ್ಲ ಅಂಬುದು ಬೇರೆ, ಸ್ವರತ ಅಂಬುದು ಬೇರೆ. ಪಂಚವಿಧಮಕ್ಷರಂತೂ ವಿಭಾಗಾನಂತರಂ ಸ್ತ್ರೀಪುಂ ರೂಪೇಣ ಸಮೇತಿ ಇತಿ ಅಪೌನರುಕ್ತ್ಯಂ ಪರಿಹರತಿ ತಾತ್ಪರ್ಯೇತಿ. ತತ್ ಪಂಚವಿಧ ಅಂತ ಮದ್ದು ಹೇಳಿದ್ರು, ಈಗ ಹೇಳ್ತಾರೆ ಅಂತ ಕೇಳಿದರೆ ಇಲ್ಲ, ಅದರ ತಾತ್ಪರ್ಯ ಇದೆ ಅಂತ ಹೇಳೋದಕ್ಕೋಸ್ಕರ ಪುನರುಕ್ತಿ ಮಾಡಿದ್ದಾರೆ. ತದ್ವಿಯೂಯ ಇತ್ಯಾದೇಹೇ ಸರ್ವಾಣ್ಯಪಿ ಶಬ್ದ ಜಾತಾನಿ ಕೇವಲಂ ನಾಮ ಮಾತ್ರಾಣಿ ನನು ಯಥಾತಥೇನ ಅರ್ಥವಂತೀತಿ ನಾಮವಾ ಋಗ್ವೇದ ಸೋಹಂ ನಾಮ ವಿದೇವಾಸ್ಮಿ ನಾನಾತ್ಮವಿತಿತ್ಯಾದಿನ ವಿಚಾರ್ಯ ತದ್ ಬ್ರಹ್ಮಾನ್ಮ ವಿಂದತ್ ಇತಿ ಅನ್ಯಥಾ ಪ್ರತೀತೇರ್ವ್ಯಾಚಷ್ಟೇ ವ್ಯೂಯ ಇತ್ಯಾದಿನ ನಾಮಾಯತ್ತ ನಾಮಬೋಧ್ಯತೆಯ ನಾಮಾಧೀನಾನಿ ನಾಮಾರ್ಥಭೂತಾನಿ ಇತ್ಯರ್ಥ. ಪ್ರತಿಯೊಂದು ಗುಣವೂ ಕೂಡ ಪರಮಾತ್ಮನ ನಾಮ, ಅದಕ್ಕೆ ತಕ್ಕಂತೆ ಗುಣ, ಆ ರೂಪ ಅದಕ್ಕೆ ತಕ್ಕಂತೆ ಹೆಸರು. ಈ ರೀತಿಯಲ್ಲಿ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ, ಪ್ರತಿಯೊಂದು ಹೆಸರಿಗೊಂದು ವಿಶೇಷ ಅರ್ಥ ಇದೆ. ಎಷ್ಟೋ ಹೆಸರಿದ್ರು ಕೂಡ ಸುಮ್ಮನೆ ಕರೆಯೋ ಪೂರ್ತಿ ಅಂತಾರಲ್ಲ, ಹಾಗೆ ಕರೆಯೋ ಪೂರ್ತಿ ಅಲ್ಲ. ಒಂದು ನಾಲ್ಕೈದು ಪದಾರ್ಥ ಇದ್ದ ಹೆಸರು ಇಟ್ಬಿಡ್ತೀವಿ, ಲೆಟ್ ಇಟ್ ಬಿ ಎ ಬಿ ಸಿ ಡಿ ಅಂತ ಅಂದ್ಬಿಡ್ತೇವೆ, ಯಾಕೆಂದ್ರೆ ವ್ಯವಹಾರಕ್ಕೆ ಒಂದು ಬೇಕು ನಮಗೆ ಅಷ್ಟೇ. ಆದರೆ ಇಲ್ಲಿ ಹಾಗಲ್ಲ, ಏನಿದೆ ದೇವರಲ್ಲಿ, ಯಾವ ಪ್ರತಿಯೊಂದು ನಾಮಕ್ಕೂ ಏನಿದೆ? ಒಂದು ರೂಪ ಇದೆ, ಗುಣ ಇದೆ. ಅನಂತರಾಮ ಅನಂತ ರೂಪ, ಇದು ದೇವರ ಮಹಿಮೆ. ಆ ನಾಮವಾಚ್ಯವಾದ ರೂಪ ಇದೆ, ಆ ನಾಮವಾಚ್ಯವಾದ ಗುಣ ದೇವರಲ್ಲಿದೆ, ಅದು ಅನಂತ. ಮತ್ತೆ ಅದು ಕೊನೆ ಇಲ್ಲ, ಎಷ್ಟು ತಿಳ್ಕೊಂಡ್ರು ಕೂಡ ದೇವರ ಹೆಸರಿಗೆ ಯಾವುದೇ ಒಂದು ಗುಣಕ್ಕೂ ಕೂಡ ನಾವು ಪೂರ್ತಿ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಗುಣಗಳು ದೇವರಲ್ಲಿದೆ. ಬಲ ಎಷ್ಟು ಬಲ? ಒಂದು 10 ಜನಕ್ಕೊಂದ, 20 ಜನಕ್ಕೊಂದ, 1000 ಜನಕ್ಕೊಂದ, 1,00,000 ಜನಕ್ಕೊಂದ, ಎಂಡೇ ಇಲ್ಲ ದೇವರಿಗೆ. ಇಡೀ ಜಗತ್ತನ್ನೇ ಸಂಹಾರ ಮಾಡ್ತಾನಾದ್ರಿಂದ ಪರಮಾತ್ಮನ ಬಲ ಹೇಳ್ತಕ್ಕಂಥ ಒಂದು ಪದ ಇಲ್ಲೇ ಇಲ್ಲ. ಪರಮಾತ್ಮನ ಸಂಪತ್ತು ಹೇಳೋ ಪದ ಒಂದಿಲ್ಲ, ಆತ ರೂಪವರ್ಣನೆ ಮಾಡೋ ಪದಗಳಿಲ್ಲ, ಯಾವ ಪದವೂ ದೇವರನ್ನು ಪೂರ್ತಿ ಹೇಳೋದಕ್ಕಾಗೋದಿಲ್ಲ. ನಾಮಾಯತ್ತ ನಾಮಬೋಧ್ಯತಯ ನಾಮಾಧೀನಾನಿ ನಾಮಧೇ ನಾಮಾರ್ಥಭೂತಾನಿ ಇತ್ಯರ್ಥ. ಮಹಾತ್ಮ್ಯಾದೀನಿ ಇತ್ಯಾದಿ ಪದೇನ ಕೆಲವು ಪದ ದೊಡ್ಡ ಇಷ್ಟು ತುಂಬ ಯಾವುದೋ ಒಂದು ನೀರಿಟ್ಬಿಟ್ಟಿದ್ದಾರೆ, ಒಂದು ಚಮಚದಲ್ಲಿ ತೇಲಕ್ಕೆ ಹೋಗ್ತಾರೆ. ಖಾಲಿ ಎಷ್ಟೊತ್ತಿಗೆ ಆಗುತ್ತದು? ಎರಡನೇ ಏಕ ಎರಡು ಉಪವಾಸ ಮಾಡಿದ್ದು ಆಚಿಪಾರಣೆ ದಿವಸ ಒಂದು ಸಣ್ಣ ಚಮಚದಲ್ಲಿ ಹಾಕ್ತಾಗ ಬಡಿಸ್ತಾ ಕೂತ್ಬಿಟ್ರೆ ಏನಾಗುತ್ತೆ ಅವನಿಗೆ? ಬೆಂಕಿ ಸಿಟ್ಟು ಬಂದ್ಬಿಡು. ಗೊತ್ತಾಯ್ತಾ? ಎಂದಿಗೆ ಆಗ್ಬೇಕು ಅವನು ಅಂದ್ರೆ ಹೀಗೆ ದೊಡ್ಡ ಸಮುದ್ರ ನೀರನ್ನು ಚಮಚದಲ್ಲಿ ತೇಲಕ್ಕೆ ಹೋದ್ರೆ ಗೊತ್ತಾಯ್ತಾ ಏನಾಗುತ್ತೆ? ಅದು ದೇವರ ಪದಗಳು ದೇವರು ವರ್ಣನೆ ಮಾಡ್ಲಿಕ್ಕೆ ಹೋದಾಗ ಎಲ್ಲ ಸಣ್ಣ ಸಣ್ಣ ಚಮಚದಲ್ಲಿ ದೊಡ್ಡ ದೊಡ್ಡ ಪದಾರ್ಥ ವರ್ಣನೆ ಮಾಡಿದಾಗುತ್ತೆ. ಯಾವ ಪಾತ್ರ ಯಾವ ಸ್ಥಾಮ ಕೂಡ ದೇವ್ರನ್ನ ಹೇಳೋದಕ್ಕೆ ಏನಾಗೋದಿಲ್ಲ, ಸಮರ್ಥ ಆಗೋದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಅದು ವಾಪಸ್ ಹೊಂದ್ಬಿಡುತ್ತೆ. ಈ ಮೇಲೆ ಕಲ್ಲು ಹೋಗಿದ್ರೆ ಅಲ್ಲಿ ಹೋಗತ್ತೆ ತಾಕಿದ್ರು, ಇನ್ನು ಸ್ವಲ್ಪ ಏನಾದ್ರೂ ತಾಕಿದ್ರು, ಮೇಲೆ ಹೋದಾಗ ತಾಕಲಿಲ್ಲ. ತಾಳೆ ಮರಕ್ಕೆ ಹೊಡೆದ, ಭಾರಿ ಕಷ್ಟಪಟ್ಟು ಹೊಡೆದ ಹೋಯ್ತು. ತೆಂಗಿನ ಮರಕ್ಕೆ ಹೊಡೆದ ಹೋಯ್ತು. ಇನ್ನು ಹೋಗ್ತಾ 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 ಏನಾಗುತ್ತೋ ವಾಪಸ್ ಬಿಡುತ್ತೆ, ನಮ್ಮ ತಲೆ ಮೇಲೆ ಬಿಡುತ್ತೆ ಹೊರತು ಆ ಮುಂದಕ್ಕೆ ಹೋಗೋದೇ ಇಲ್ಲ. ಸೂರ್ಯನ ಕಲ್ಲು ಹಿಡಿಯೋಕ್ಕಾಗತ್ತಾ? ಕಲ್ಲಿಯಿಂದ ಸೂರ್ಯನ ಮುಟ್ಲಕ್ಕಾಗತ್ತಾ? ಅದೇ ರೀತಿನೇ ದೇವರನ್ನು ಮುಟ್ತಕ್ಕಂಥ ಒಂದು ಪದಾರ್ಥ ಇಲ್ಲೇ ಇಲ್ಲ. ಆ ದಿಕ್ಕಿಗೆ ಹೋಗಿದ್ದು ಹೌದು ಅಷ್ಟೇ ಹೊರತು ಏನಾಗಲಿಲ್ಲ, ಅದು ರೀಚ್ ಆಗಲಿಲ್ಲ. ದೇವರು ರೀಚ್ ಆಗೋದು ಅಂದ್ರೇನು? ಪೂರ್ತಿಯಾಗಿ ದೇವ್ರನ್ನ ಹೇಳೋದು ಅಂತ ಪದ ಯಾವುದೂ ಇಲ್ಲ. ಅವ್ರು ಬಿಡುದಾರೆ ಅಂತ ತಿಳ್ಕೊಂಡ್ರು, ಬ್ರಹ್ಮನ್ ಹೇಳಿ ಯಾವ ಪದ ಹೇಳೋದಿಲ್ಲ ಅಂತ ಹೇಳಿಬಿಟ್ರು. ಅಲ್ಲ, ಪೂರ್ತಿ ಹೇಳೋದಿಲ್ಲ, ಸಾಕಲ್ಯನ ಅನ್ನೋ ಪದನ ಬಿಟ್ಟಿದ್ದಕ್ಕೆ ಅಪಾರ್ಥ ಆಯ್ತು ಅವರು. ನಾನಾತ್ಮ ವಿದ್ಯಾದಿನ ವಿಚಾರ್ಯ ತತ್ ಬ್ರಹ್ಮ ಅನ್ವವಿಂದತೀತಿ ಅನ್ಯಥಾ ಪ್ರತೀತೇರ್ವ್ಯಾ ಚಷ್ಟೇವಿಯೋ ಇತ್ಯಾದಿನ ಇತ್ಯಾದಿ ನಾಮಾಯತ್ತ ನಾಮಬೋಧ್ಯತೆಯ ನಾಮಾಧೀನಾನಿ ನಾಮಾರ್ಥಭೂತಾನಿ ಇತ್ಯರ್ಥಃ ಮಹಾತ್ಮ್ಯಾದೀನಿ ಇತ್ಯಾದಿ ಪದೇನ ರೂಪಾದೀನಾಂ ಗ್ರಹಣಂ. ಮಹಾತ್ಮ್ಯ ಶಬ್ದದಿಂದ ರೂಪ ಎಲ್ಲವೂ ಕೂಡ ಪದದಿಂದ ನಾಮದಿಂದ ವಾಚ್ಯ ಅಂತ ತಿಳಿದಿರಬೇಕು. ಅಧೀತ್ಯಸ್ಯ ಅರ್ಥ, ಅಧಿ ಅನ್ನೋದಕ್ಕೆ ಅರ್ಥ ಹೇಳ್ತಾರೆ. ಅಧಿ ಅನ್ನೋ ಪದ ಬಂತಲ್ಲ ಅದಕ್ಕೆ ಹೇಳ್ತಾರೆ. ಅಧಿ ಸರ್ವಯುಜೋ ಭವಂತಿ ಶ್ರುತಿ ಅಧಿ ತತ್ರ ದೇವಾಃ ಸರ್ವಯುಜೋ ಭವಂತಿ. ಅಧಿ ಶಬ್ದಕ್ಕೆ ಅಧಿಕ ಅಂತ ಅರ್ಥ. ಅಧಿಕಂ ಸಮತೃಪ್ಯ, ದೇವರು ತಿಳಿತಾ ತಿಳಿತಾ ಹೋದಂತೆ ಹೆಚ್ಚೆಚ್ಚು ಅವರಿಗೆ ಆನಂದ ಆಗುತ್ತೆ ಅಂತ ತಾತ್ಪರ್ಯ. ಸಮತೃಪ್ಯನ್ ಕೃತಕೃತ್ಯ ಮುಕ್ತಃ ಇತ್ಯರ್ಥ ಭವನ್, ಮುಕ್ತರಾದರು. ಪರೋಕ್ಷ ಜ್ಞಾನ ಮಾತ್ರೇಣ ನಮೋಕ್ಷ ಇತ್ಯತಃ ಉಕ್ತಸ್ಯ ಶ್ರುತಃ ಇತ್ಯಸ್ಯ ಅರ್ಥೋ ಶ್ರುತ ಇತಿ ಪರಿಪಾಕಃ ಪರೋಕ್ಷ ಜ್ಞಾನಸ್ಯ ಅಪರೋಕ್ಷ ಜ್ಞಾನ ಪರ್ಯವಸಾನಂ. ಎಷ್ಟು ಇಂಪಾರ್ಟೆಂಟ್ ಅದು. ಪರೋಕ್ಷ ಜ್ಞಾನ ಮಾತ್ರೇಣ ನಮೋಕ್ಷ, ಪರೋಕ್ಷ ಜ್ಞಾನ ಎಷ್ಟೇ ಇದ್ರೂ ಕೂಡ ಏನಲ್ಲ, ಮೋಕ್ಷ ಅಲ್ಲ. ಉದಾಹರಣೆಗೆ ಒಂದು ಕೋರ್ಸ್ ಓದಿರ್ತಾನೆ, 5 ವರ್ಷದ ಕೋರ್ಸು, 4ನೇ ವರ್ಷ ಓದಿ 5ನೇ ವರ್ಷ ಬಿಟ್ಬಿಟ್ಟಿರ್ತಾನೆ. ಇನ್ನೇನು 1 ತಿಂಗಳ ಏನೋ ಇರುತ್ತೆ ಅಷ್ಟೇ. ಬನ್ನಿ, ಏನಂತ ಕರೀತಾರೆ ಒಂದು ಕೋರ್ಸ್ನ? ಇನ್ಕಂಪ್ಲೀಟ್ ಅಷ್ಟೇ, ಮುಗಿದೋಯ್ತು. ಇನ್ಕಂಪ್ಲೀಟ್ ಕೋರ್ಸ್, ಒಂದೇ ಒಂದು ವಿರಲ್ಲಿ ಹೋದರೂ ಕೂಡ ಇನ್ಕಂಪ್ಲೀಟ್. ಅದೇ ರೀತಿ ಪರೋಕ್ಷ ಜ್ಞಾನ ಎಷ್ಟೇ ಇದ್ರೂ ಕೂಡ ಅವನೇನಲ್ಲ, ಅಪರೋಕ್ಷ ಜ್ಞಾನ ಆಗದೆ ಹೋದ್ರೆ ಅದು ಜ್ಞಾನ ಅಂತ ಕೌಂಟ್ ಆಗೋದಿಲ್ಲ. ಅವನೇನಂತ ಹೇಳ್ಬೇಕಂದ್ರೆ ಆಗಿಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಆಯಿತು ಅಂತ ಹೇಳಾಗಿಲ್ಲ. ಅಪಿಯರ್ ಆಗಿದ್ದೆ ಆಗಲಿಲ್ಲ ಅಂದರೆ ಆಗಲಿಲ್ಲ. ಆಲ್ ಪಾರ್ಟಿಕಲ್ ಪರ್ಪಸ್ ಏನದು ಆಗಿಲ್ಲ, ಕ್ವಾಲಿಫೈ ಮೆನ್ಷನ್ ಮಾಡ್ಲಿಕ್ಕೆ ಹೋಗಲೇಬಾರದು, ಅದರಿಂದ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಅಪರೋಕ್ಷ ಜ್ಞಾನದಲ್ಲಿ ಎಂಡ್ ಆಗದೆ ಹೋದರೆ ಪರೋಕ್ಷ ಜ್ಞಾನಕ್ಕೇನಿಲ್ಲ, ಮಹತ್ವ ಇಲ್ಲ. ಇತ್ಯ ಅವು ಕೊನೆಗೆ ಆ ಪಾಪ ಅಂದ್ಬಿಡ್ತಾರೆ ಅಷ್ಟರಲ್ಲಿ. ಸಾಧನೆ ಏನಾಯ್ತು ಅವಂದೀಗ? ವ್ಯರ್ಥ ಆಗೋಯ್ತು, 4 ವರ್ಷ ವೇಸ್ಟ್ ಮಾಡ್ಕೊಂಡು ಅಂತಾರೆ. ಆ ಕೋರ್ಸ್ ಮುಗಿದಿದ್ರೆ ವೇಸ್ಟ್ ಅಂತ ಕರೀತಿರಲಿಲ್ಲ. ಕೋರ್ಸ್ ಮುಗಿದ ಹೋದಕ್ಕೆ ಏನಾಯ್ತು? ಓದಿದ್ದು ವೇಸ್ಟು, ಹಾಸ್ಟೆಲಿದ್ದ, ಎಲ್ಲೋ ಇದ್ದ, ಎರಡೋ ಖರ್ಚು ಮಾಡ್ದ, ಬೇರೆ ಎಲ್ಲ ವೇಸ್ಟ್ ಆಗೋಯ್ತು. ಸಮತೃಪ್ಯನ್ ಕೃತಕೃತ್ಯ ಮುಕ್ತ ಭವನ್ ಪರೋಕ್ಷ ಜ್ಞಾನಸ್ಯ ಅಪರೋಕ್ಷ ಜ್ಞಾನ ಪರ್ಯವಸಾನಂ. ಎಷ್ಟು ಇಂಪಾರ್ಟೆಂಟ್ ಇದು. ಜ್ಞಾನದ ಪರಿಪಾಕ ಅಂದ್ರೇನು? ಅಪರೋಕ್ಷ ಜ್ಞಾನದಲ್ಲಿ ಪರಿವಸಾನವಾದರೆ ಅದನ್ನು ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಬದರಿವರೆಗೆ 1 ಕಿಲೋಮೀಟರ್ ಇದ್ದ ವಾಪಸ್ ಬಂದ್ಬಿಟ್ರೆ ಹಾಗೋ ಹಾಗೆ, ಬನ್ನಿ ಬದರಿ ಯಾತ್ರೆ ಆಗಲಿಲ್ಲ ಅಂತ. ಇಷ್ಟೆಲ್ಲ ಮಾಡಿ ಆಗಿದ್ದೇನೆ ಅವನಿಗೆ, ಬದರಿ ಯಾತ್ರೆ ಆಗಲಿಲ್ಲ. ಅಥವಾ ಹೋದ ಯಾತಕ್ಕೆ ಬಾಗಿಲು ಹಾಕಿತ್ತು, ಇವ್ರು ಮತ್ತೆ ಬರಕ್ಕೆ ವಾಪಸ್ ಬರಲೇಬೇಕಾಗಿತ್ತು, ಬಾಗಿಲ ತೆಗಿರಲಿಲ್ಲ, ಬಂದ್ಬಿಟ್ಟು. ಇನ್ನೇನು ಬಾಗಿಲು ಹತ್ರ ಹೋಗಿದ್ದಾನೆ, ಬಾಗಿಲ ನೋಡಲಿಲ್ಲ, ಅದು ಏನಾಗಲಿಲ್ಲ ಅವನಿಗೆ ದರ್ಶನ ಆಗಲಿಲ್ಲ. ಅದು ಬದರಿ ಯಾತ್ರೆ ಆಗಲಿಲ್ಲ ಅಂತ ಕೌಂಟ್ ಆಯಿತು. ಬದರಿಗೆ ಹೋಗಿದ್ದೆ, ಬದರಿ ಯಾತ್ರೆ ಆಗಲಿಲ್ಲ, ದೇವರ ದರ್ಶನವೇ ಆಗಲಿಲ್ಲ ಅಂದಮೇಲೆ ವ್ಯರ್ಥ. ನಾನು ಶಬ್ದ ಜಾತಂ ಉಪಕ್ರಮಾದಿನ ವಿಚಾರ್ಯ ವಿಷ್ಣು ಮಹಾತ್ಮ್ಯಂ ಜ್ಞಾತ್ವಾ ಸಮಪುಷ್ಯನ್ ಇತಿ ದೇವಾನಾಂ ಭಗವದ್ವಿಷಯ ವೇದೋಚ್ಚಾರಣಸ್ಯ ಮನಃ ತದರ್ಥಾಭಿಮಾನಿ ತದರ್ಥಾಭಿನಿವೇಶಸ್ಯ ತೇನ ಚ ತಜ್ಞಾನಸ್ಯ ಫಲಸ್ಯ ಚ ಉಕ್ತತ್ವಾತ್ ಕಿಂ ಪುನರ್ಯಸ್ಮಿನ್ ನಾಮ ಇತ್ಯಾದಿನ ಯಸ್ಮಿನ್ ನಾಮಾನಿ ಜ್ಞಾತ್ವಾ ತಸ್ಮಿನ್ ಜ್ಞಾನೇ ಶ್ರುತೇ ಪರಿಪಾಕೇ ಮುಕ್ತ ಅಭವನ್ ಅಭೂವನ್ ತತ್ರ ಹರೌ ದೇವಾಃ ಸರ್ವಯುಜಃ ಇತಿ ಮನೋಭಿನಿವೇಶಾದಿಕಂ ಉಚ್ಯತೆ ಇತ್ಯತೋ ಯಸ್ಮಿನ್ ನಾಮ ಇತ್ಯಾದಿ ವ್ಯಾಕುರ್ವನ್ನೇವ ಪೌನರುಕ್ತ್ಯಂ ಪರಿಹರತಿ. ನಾನು ಶಬ್ದಜಾತಂ ಉಪಕ್ರಮಾದಿನಾ ವಿಚಾರ್ಯ, ಶಬ್ದಜಾತ ಅಂದರೆ ವೇದಾದಿ ಶಾಸ್ತ್ರಗಳು, ಅದನ್ನು ಹೇಗೆ ಜಿಜ್ಞಾಸೆ ಹೇಗೆ ಮಾಡಬೇಕು ಅಂದರೆ ಉಪಕ್ರಮಾದಿನ ಒಂದು ವಾಕ್ಯ ಅರ್ಥ ಮಾಡೋಕ್ಕೆ ಹೇಗೆ ಶುರುವಾಯಿತು, ಹೇಗೆ ಮಿಂಡಾಯಿತು, ಮತ್ತೆ ಮತ್ತೆ ಏನೇನು ಬಂತು ಹೇಳಿ ಕೊನೆ ತಾತ್ಪರ್ಯ ಹೇಳ್ತಾರೆ. ಯಾವುದೋ ಒಂದು ಪತ್ರ ಬಂದಿರುತ್ತೆ, ಒಂದು 20 ಪುಟ ಇರುತ್ತೆ, ಕೊನೆಗೆ ಓದಿ ಹೇಳ್ಬಿಡ್ತಾರೆ. ಕೊನೆಗೆ ತಾವು ಏನಾಯ್ತು ಏನಂತ ಇಷ್ಟು ಸಾರಾಂಶ ಹೇಳ್ಬಿಡ್ತಾನೆ ಏನಂತೆ, ಉಳಿದ ಡೀಟೇಲ್ಸ್ ಆಮೇಲೆ. ಅದು ಹೇಳ್ಬೇಕಾದ್ರೆ ಓದ್ದವನು ಏನು ಹೇಳಿ ಅಷ್ಟೆಲ್ಲ ಸಾರಾಂಶ ಹೇಳಿ ಏನು ಮಾಡಬೇಕು, ಫಸ್ಟ್ ಅವನು ಇಡೀ ಇದನ್ನು ಓದಿ ಸಾರಾಂಶ ಹೇಳಬೇಕು. ಅದಕ್ಕೆ ವೇದ ಜಾತ್ರ ಥರ ಓದಿದ ಮೇಲೆ ಉಪಕ್ರಮಾದಿ ಲಿಂಗಗಳಿಂದ ನಾನು ಅರ್ಥ ಮಾಡಿಕೊಂಡು ಜ್ಞಾತ್ವ ಉಪಕ್ರಮಾದಿರ ವಿಚಾರ್ಯ ವಿಷ್ಣು ಮಹಾತ್ಮ್ಯಂ ಜ್ಞಾತ್ವ ಸಮತೃಪ್ಯನ್ ಸಮತೃಪ್ಯನ್ ನೀತಿ ಅವು ಭಾರಿ ಸಂತೋಷಪಟ್ಟರು. ಸಮಪುಷ್ಯನ್ ತಪ್ಪು ತಪ್ಪಿಂಟಾಗಿದೆ, ಸಮತೃಪ್ಯನ್ ಅಂತಿರ್ಬೇಕಲ್ಲಿ. ದೇವ ಭಗವದ್ ವಿಷಯ ವೇದೋಚ್ಚಾರಣಸ್ಯ ಮನಸಃ ತದರ್ಥಾಭಿಮಾನಿ ತದರ್ಥಾಭಿನಿವೇಶಸ್ಯ ತೇನ ಚ ತಜ್ಞಾನಸ್ಯ ಪರಸ್ಯ ಚ ಉಕ್ತತ್ವ. ಭಗವದ್ ವಿಷಯ ವೇದೋಚ್ಚಾರಣಸ್ಯ ಭಗವದ್ ವಿಷಯಕವಾದ ವೇದವನ್ನು ಉಚ್ಚಾರಣೆ ಮಾಡೋದು ಒಂದು ಭಾಗ. ಮನಸಃ ತದರ್ಥ ಅಭಿನಿವೇಶಸ್ಯ ಬಾಯಲ್ಲಿ ಉಚ್ಚಾರಣೆ ಮಾಡ್ತಾರೆ, ಮನಸ್ಸಿನಲ್ಲಿ ಅರ್ಥವನ್ನು ಚಿಂತನೆ ಮಾಡ್ತಾರೆ. ಎರಡಾಯ್ತಾಗ ವಿನಿವೇಶಸ್ಯ ತೇನ ಚ ತಜ್ಞಾನಸ್ಯ ಅದರಿಂದ ಒಟ್ಟು ಜ್ಞಾನ ಬಂತು. ಮೊದಲು ಶಬ್ದಗಳ ಶ್ರವಣ, ಅರ್ಥದ ವಿಚಾರ, ಆಮೇಲೆ ಜ್ಞಾನದ ಸಿದ್ಧಿ. ಹೀಗೆ ಮಾಡಿಕೊಂಡು ಉಕ್ತತ್ವ ಕಿಂ ಪುನರ್ ಯಸ್ಮಿನ್ ನಾಮ ಇತ್ಯಾದಿನ ಯಸ್ಮಿನ್ ನಾಮಾನಿ ಜ್ಞಾತ್ವ ತಸ್ಮಿನ್ ಜ್ಞಾನೇ ಶ್ರುತೆ ಪರಿಪಾಕೆ ಮುಕ್ತ ಅಭೂವನ್. ಆ ಜ್ಞಾನ ಪರಿಪಾಕವಾಗುವುದಂದ್ರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮುಕ್ತರಾಗ್ತಾರೆ. ತತ್ರ ಹರೌ ದೇವಾಹ ಸರ್ವಯುಜ ಇತಿ ಮನೋಭಿನಿವೇಶಾಧಿಕ ಮುಚ್ಚತೆ ಇತ್ಯಥೋ ಯಸ್ಮಿನ್ ನಾಮ ಇತ್ಯಾದಿ. ಹಾಗಿದ್ದರೆ ಸ್ವಲ್ಪ ರಿಪಿಟೇಷನ್ ಆಯ್ತಾ ಅಂದ್ರೆ ಆಗಲಿಲ್ಲ, ವಿವರಣೆ ಕೊಡ್ತಾರೆ. ಯಸ್ಮಿನ್ ನಿತಿ ಯಸ್ಮಿನ್ ನಾಮ ಸಮತೃಪ್ಯನ್ ಶ್ರುತೆ ಅಧಿ ತತ್ರ ದೇವಾಹ ಸರ್ವಯುಜೋ ಭವಂತಿ ಶಬ್ದ ಜಾತಂ ವಿಚಾರ್ಯ ನಾಮ ಅರ್ಥ ನಾಮಾರ್ಥಭೂತಾನಿ ವಿಷ್ಣುರ್ ಮಹಾತ್ಮ್ಯಾದೀನಿ ಅನ್ವವಿಂದನ್ನಿತಿ ಕುತಃ ವೇದೈಹಿ ಅನ್ಯ ವಿಚಾರಾಧಿಕಂ ಕೃತವಂತ ಇತಿ ಖಿನ್ನ ಸ್ಯಾದಿತ್ಯಾಶಂಕ್ಯ ವೇದಾರ್ಥತ್ವೇನ ಯಜ್ಞಾನೇ ಮೋಕ್ಷೋ ಭವತಿ ತತ್ರೈವ ದೇವಾಹ ಸರ್ವಯುಜೋ ಭವಂತಿ ನಾಣ್ಯತ್ರ. ಇವತ್ತು ವೇದ ಒದ್ದವರೆಲ್ಲ ದೇವರು ತಿಳಿದಾರೆ ಅಂತಿಲ್ಲ, ಮೀಮಾಂಸಕರಿದ್ದಾರೆ, ವೇದ ಒಪ್ತಾರೆ, ಯಜ್ಞಯಾಗ ಮಾಡ್ತಾರೆ, ದೇವರಿಲ್ಲ ಅಂತ ಹೇಳ್ತಾರೆ. ಇವತ್ತು ವೇದ ಒಪ್ಪಿ ದೇವರಿಲ್ಲ ಅಂತ ಹೇಳೋದು ಮೀಮಾಂಸಕರು, ವೇದ ಒಪ್ಪದೆ ದೇವರಿಲ್ಲ ಅಂತ ಹೇಳೋದೊಂದು ನಾಸ್ತಿಕರು ಚಾರ್ವಾಕರು. ಅದು ವೇದ ಒಪ್ಪಿರು ಅದು ಯಾತಕ್ಕೆ ಹೇಳಿದ್ದು ಅಂದರೆ ವೇದ ಓದ್ದವರೆಲ್ಲ ದೇವರು ತಿಳಿತಾರೆ ಅಂತ ಅರ್ಥ ಅಲ್ಲ, ದೇವತೆಗಳು ಮಾತ್ರ ಆಗಲ್ಲ. ವೇದದಲ್ಲಿ ಸದ್ ಎಲ್ಲಿ ಪ್ರತಿ ಇದರಲ್ಲಿ ಏನು ನೋಡ್ತಾ ಹೋಗ್ತಾರಲ್ಲೇ ದೇವರನ್ನೇ ಕಾಣ್ತಾ ಹೋಗ್ತಾರೆ. ಇಂಥವ್ರಿಗೆ ಅಪರೋಕ್ಷ ಜ್ಞಾನ ಹೊರತು ಬರೀ ವೇದ ಓದಿದರೆ ಬ್ರಾಹ್ಮಣ ಗಾರ್ಧವಹ ಅಂತ ಕರೆದಿದ್ದ, ಬ್ರಾಹ್ಮಣ ಕತ್ತೆ ಅಂತ ಕರೆದಿರು. ಹೌದು ಹೌದು, ಅವ್ರು ಏನು ಹೇಳ್ತಾರೆ ಅದನ್ನು ತಿಳಿದು ಅದನ್ನು ತಿಳಿಯೋದಷ್ಟೇ, ಏವಂ ವೇದ ಎಲ್ಲ ತಿಳಿಯೋದಲ್ಲ. ಇಲ್ಲಿರೋದ್ರೆ ರಭ ಪುಷ್ಪಂ ವೇದ ಇಷ್ಟೇ, ಒಡಗಿರ ಅರ್ಥ ಗೊತ್ತಿಲ್ಲ ಅವರಿಗೆ. ಅರ್ಥ ಆಯ್ತಾ, ಈಗ ಆಫೀಸ್ಗೆ ಹೋಗ್ಬಂದ ಆಫೀಸ್ಗೆ ಹೋಗ್ಬಂದ ಅಷ್ಟೇ, ಕೆಲಸ ಆಗಿದ್ದಿಲ್ಲ ಆಫೀಸ್ಗೆ ಹೋಗ್ಬಂದ ಹೋದ ಬಂದೆ ಅಂತ ಏನಾಯ್ತು, ಹೋದೆ ಹೋದ್ರೆ ಹೋದೆ ಬಂದೆ ಅಷ್ಟೇ, ಹೋಗಿ ಬಂದೆ ಅಂತ ಹೇಳಿದ್ರಲ್ಲ. ಆಫೀಸ್ಗೆ ಹೋಗೋ ಶಬ್ದಕ್ಕೆ ಏನರ್ಥ, ಆಫೀಸ್ಗೆ ಹೋಗು ಸಂಬಂಧಪಟ್ಟವ್ರು ವಿಚಾರಿಸು ಅಲ್ಲಿ ಏನಾಗಿದೆ ಕೇಳು, ಅದಿಷ್ಟು ಅರ್ಥ ಅದಕ್ಕೆ. ಇವನೇನು ತಿಳ್ಕೊಂಡ ಆಫೀಸ್ಗೆ ಹೋಗೇ ಬಂದ ಅಷ್ಟೇ, ಅದೇನು ಇಡೀ ಬೆಳಗ್ಗೆ ಸಾಯಂಕಾಲದವರೆಗೆ ಹೋದ ಮತ್ತೆ ಇವನು ಕೂಡ ಹೋಗಿಲ್ಲ, ಇಡೀ ಇದು ಸಾಲ್ ಮಾಡಿಬಿಟ್ಟ ನಡೆಯುತ್ತೆ. ಅದು ಆಫೀಸ್ಗೆ ಹೋಗೋ ಶಬ್ದ ಅರ್ಥ ಅದು, ಟೇ ಫೋನ್ ಬಂತು ನೋಡು ಅಂದ, ನೋಡ್ತಾ ಕುತ್ಕೊಂಡ್ಬಿಟ್ಟ ಹೋಗಿ ಅದರ ನೋಡು ಅಂತ ಹೇಳಿದ್ರಲ್ಲ. ಈ ರೀತಿ ವೇದ ಓದೋರು ಇದ್ದಾರೆ ಅಂತ ಅರ್ಥ. ಆ ರೀತಿ ವೇದ ಓದೋರು ಏನಂತಾರೆ ಅವರು, ಬ್ರಾಹ್ಮಣ ಫೋನ್ ನೋಡಿ ಸಾಮಾನ್ಯ ಫೋನ್ ಬಂತು ನೋಡು ಅಂತಾನೆ ಹೇಳೋದು, ಯಾರು ಕೇಳೋ ಅಂತ ಹೇಳೋದೇ ಇಲ್ಲ. ನೋಡು ಅಂತ ಹೇಳಿದ ತಕ್ಷಣ ಏನಿರುತ್ತೆ ಅದಕ್ಕೆ, ಅಟೆಂಡ್ ಮಾಡು ಅಂತ ಅರ್ಥ. ಅದಕ್ಕೆ ಅಟೆಂಡ್ ಮಾಡು ಅಂತ ಹೇಳಿದ್ರೆ ನೋಡು ಅಂತಾನೆ ಎಲ್ಲರೂ ಹೇಳೋದು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಇವರ ಅದನ್ನು ಅಷ್ಟೇ ಮೆಕ್ಯಾನಿಕಲ್ ತಿಳ್ಕೊತಾರೆ, ಮತ್ತೆ ಒಡೆಯರ ಅರ್ಥಕ್ಕೆ ಹೋಗೋದಿಲ್ಲ. ಎಲ್ಲಿ ದೇವರು ವಿಷ್ಣು ಸೂಕ್ತ ಬಂದು ವಿಷ್ಣು ಸೂಕ್ತ ಬಂದೇ ವಿಷ್ಣು ಸೂಕ್ತ ಅಷ್ಟೇ, ಉಳಿದು ವಿಷ್ಣು ಸೂಕ್ತಗಳಲ್ಲ. ಇಂದ್ರ ಸೂಕ್ತ ಇಂದ್ರ ಸೂಕ್ತ ಅಷ್ಟೇ, ಅಷ್ಟು ತಿಳ್ಕೊಂಡಿಲ್ಲ ಅಂತಾನು. ಅಗ್ನಿ ಮೇಳೆ ಅಗ್ನಿ ಆರಾಧನೆ ಅಷ್ಟೇ, ಅಗ್ನಿನ ಶಬ್ದ ಪದಾರ್ಥ ಆಯಿತು. ಅಗ್ನಿ ಕೆಲವರು ಅಗ್ನಿ ಅಂದರೆ ಪದ, ಕೆಲವರಿಗೆ ಅಗ್ನಿ ಅಂದರೆ ಬೆಂಕಿ, ಅದನ್ನು ಆರಾಧನೆ ಮಾಡೋದು ಮಾಡಿದ್ನಲ್ಲ ಅಷ್ಟೇ. ಅಗ್ನಿವಾಚ್ಯ ಶಬ್ದವಾಚ್ಯ ನಾರಾಯಣ ಅದೆಲ್ಲ ಗೊತ್ತಾಗೋದಿಲ್ಲ ಅವ್ರಿಗೆ. ಅದನ್ನು ತಿಳ್ಕೊಂಡ್ರೆ ಮೋಕ್ಷ, ಇದು ತಿಳ್ಕೊಂಡ್ರೆ ಅಲ್ಲ. ಯಾರು ಬಸ್ ಹೋದ್ರೆ ಬಸ್ ಟಿಕೆಟ್ ತೊಗೊಂಡು ಬಸ್ ಆಯ್ತು ಕುತ್ಕೊಂಡ್ಬಿಟ್ಟೆ ಹೋಗಿಬಿಟ್ಟು, ಬಸ್ಗೆ ಹತ್ತೋ ಬಸ್ಸಲ್ಲಿ ಹೋಗೋಂದ ಟ್ರೈನಲ್ಲಿ ಹೋಗೋಂದ ಆಮೇಲೆ ಹೋದ ಟಿಕೆಟ್ಗೆ ಹಿಡಿದ ಅವ್ರನ್ನ ಕೇಸ್ ಹಾಕಿದ, ನೋಡಿ ನಿಮ್ಮ ಮಾತು ಕೇಳ್ಕೊಂಡು ಸಿಕ್ಕಾಕೊಂಡ್ಬಿಟ್ಟೆ ಅಂತ. ನಾನು ಏನು ಹೇಳಿದ್ದೆ, ಬಸ್ಸಲ್ಲಿ ಹೋಗೋಂದ್ರಿ ಬಸ್ ಟಿಕೆಟ್ ತೊಗೊಂಡು ಅಂತ ಹೇಳ್ಬೇಕು ಇವನಿಗೆ. ಅದು ಪಾಪ ಉಪಾಯ ಹೇಳಿದರೆ ಅವನು ಅದನ್ನು ಅವನೇ ಹಾಕಿಬಿಟ್ರೆ. ಬಸ್ಸಲ್ಲಿ ಹೋಗೋ ಶಬ್ದಕ್ಕೆ ಏನರ್ಥ ಇದೆ, ಟಿಕೆಟ್ ಪ್ರೊಸೀಜರ್ ಬಸ್ಸಲ್ಲಿ ಹೋಗು ಪಟ್ಟು ಮನೆ ಟಿಕೆಟ್ ತೊಗೊಂಡು ಮನೆ ಬಂದ್ಬಿಡೋದು ಅಲ್ಲೇ ಕೊಟ್ಕೋ ಟಿಕೆಟ್ ತದ ಮನೆ ಅಲ್ಲಿ ಲಾಕರ್ಲ್ಲಿ ಹಾಕಿ ಬ್ಯಾಗ್ ಲಾಕರ್ಲ್ಲಿ ಇಟ್ಬಿಟ್ಟು ಆಲ್ರೆಡಿ ಅಂತ, ಸೇಫ್ ಆಗಿದೆ ಅಂತೇಳಿ. ಅಲ್ಲ ಉಪಯೋಗಿಸ್ಬೇಕಾ ಟಿಕೆಟ್ ಕೇಳಿ ಟಿಕೆಟ್ ಭಾರಿ ಹುಷಾರು ಅಂತ ಹೇಳಿದ್ದ, ಟಿ ಸಿ ಬಂದು ಕೇಳಿದ್ರು ಕೊಡೋದಿಲ್ಲ ಅಂತ ಹೇಳಿದ. ಏ ಭಾರಿ ಹುಷಾರು ಅಂತ ಹೇಳಿದೆ, ಯಾರಿಗೂ ತೋರಿಸೋದಿಲ್ಲ ನಾನು. ಯಾರಿಗೂ ತೋರಿಸ್ಬಾರ್ದು ಹುಷಾರು ಹೋದ್ರೆ, ಅನ್ಕನ್ಸಲ್ಲಿ ತೋರಿಸ್ಬಾರ್ದು, ಪ್ರಸಂಗ ಬಂದ್ರೆ ತೋರಿಸ್ತಾ ಹೋದ್ರೆ ಮೂರ್ಖ ಅಂತ ಬೇಕಾದ್ರೆ ಹೇಳ್ತಾರೆ ಅಂತ, ಮೂರ್ಖರು ಅಂತ ಕರೀತಾರಲ್ಲ ಹಾಗೆ. ಆ ರೀತಿ ವೇದ ಹೋದರೆ ಉಪಯೋಗ ಇಲ್ಲ ಅಂತ ತಾತ್ಪರ್ಯ. ಶಬ್ದ ಜಾತಂ ವಿಚಾರ್ಯ ನಾಮ ಅರ್ಥಭೂತಾನಿ, ಅದನ್ನು ವ್ಯಾಸರಾದರೂ ಬರೀತಾರೆ. ಕಬ್ಬಿನ ಕೋಡ್ ಕೊಟ್ರೆ ಯಾರಿಗೋ ನೆಕ್ಕೋತ ಕೂತಿದ್ದಾನೆ ಅವನು, ಕಬ್ಬಿನ ಕೋಡ್ಲ ಎಷ್ಟು ದಿವಸ ನೆಕ್ಕಿದ್ರು ನೆಕ್ತಾ ಇದ್ದಾರೆ ನಾಲಿಗೆಲೆ, ಕಬ್ಬಿನ ಕೋಡ್ ಕೊಟ್ಟಿದ್ದಾರೆ ನಾಲಿ ನೆಕ್ತಾ ಇದ್ದಾರೆ. ಏನಾಗುತ್ತೆ ಅದರಿಂದ? ಏ ನಾಲಿಗೆ ಹೊಡೆಯುತ್ತೆ ಹೊರತು ಏನೇನೋ ಆಗೋದಿಲ್ಲ. ಏನು ಮಾಡ್ಬೇಕು ಅದನ್ನು? ಜಗದ್ರೆ ಬರುತ್ತೆ. ಅದು ಹೇಳ್ತಾರೆ ನಗಿಕ್ಷು ಹೇಳನೇ ನೈವ, ಅದು ಇಷ್ಟದಂಡ, ಇಷ್ಟದಂಡ ಅಂದರೆ ಕಬ್ಬಿನ ಕೋಡು, ಅದು ನೆಕ್ಕೋದ್ರಿಂದ ಏನಾದರೂ ಉಪಯೋಗ ಆಗುತ್ತಾ? ಅದೇ ರೀತಿಯಲ್ಲಿ ಶಾಸ್ತ್ರ ವೇದಾರ್ಥವನ್ನು ಮೇಲ್ ಮೇಲೆ ತಿಳ್ಕೊಂಡ್ರೆ ಅಷ್ಟೇ, ಮೇಲ್ ನೆಕ್ತಾ ಇದ್ದಾರೆ ಅಷ್ಟೇ, ಒಳಗೆ ರಸ ಬರ್ತಾರೆ ಇಲ್ಲ ಅವನಿಗೆ. ಗೊತ್ತಾಯ್ತಾ? ಆ ರೀತಿಯಲ್ಲಿ ಯೋಚನೆ. ಅದು ಕೈಲಿರಬೇಕು, ಹಲ್ಲು ಬೇಕು, ನಾಲ್ಗೆ ಸರಿ ಇರಬೇಕು, ಮತ್ತೆ ರೋಗ ಇದ್ದಾಗಾದ್ರೆ ಅದು ವಿಷ ಕಂಡ ಕಾಣುತ್ತದೋ, ಎಷ್ಟು ಕೇಸ್ ಇದೆ. ಆ ರೀತಿ ವೇದ ಓದೋದು ಅಂದರೆ ಆ ರೀತಿ ಓದಬೇಕು, ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರತಿ ಇದರಲ್ಲೂ ಯೋಚನೆ ಮಾಡಬೇಕು. ಯಜ್ಞಾನೇ ಮೋಕ್ಷೋ ಭವತಿ, ಅವರಿವರೆಲ್ಲ ಏನು ಮಾಡಿದರು? ಯಾವುದೋ ಫಲೋದ್ದೇಶಕ್ಕೆ ಬಿಸೂಸ್ ಮಾಡ್ಕೊಂಬಿಟ್ರು ಅಷ್ಟೇ. ಕೆಲವರೆಲ್ಲ ಸ್ವರ್ಗ ಸಿಗುತ್ತೆ ಅಂತ ಅವ್ರು ಮಾಡಿದರು, ಸ್ವರ್ಗ ಸಿಗುತ್ತೆ ಅಂತ ವೇದ ಅಧ್ಯಯನ ಮಾಡಿ ಸ್ವರ್ಗಕ್ಕೋಸ್ಕರ. ಇನ್ನು ಕೆಲವರು ವೇದ ಹೇಳಿಬಿಟ್ಟು ದಕ್ಷಿಣೆ ಬರುತ್ತೆ ಅಂತ ಮಾಡಿದ್ರು ಅಷ್ಟೇ. ಇಷ್ಟೆಲ್ಲ ಬೆಳಕರಿಗೆ ಏನು ಮಾಡಿದರು? ಅವ್ರು ಸ್ವರ್ಗ ಇವರು ದಕ್ಷಿಣೆ ಅಷ್ಟೇ, ವೇದವರು ಭಾರಿ ಕಡಿಮೆ ಇದ್ದಾರೆ ಈಗ, ಹೇಳಿಬಿಟ್ಟ ದಕ್ಷಿಣೆ ಬರುತ್ತೆ ಅಷ್ಟೇ. ಅದೇ ಫಲ ಅದಾಗಿದ್ದರೆ ದಕ್ಷಿಣೆ ಬರೋದಕ್ಕೋಸ್ಕರ ವೇದ ಓದಬೇಕಾ? ಸ್ವರ್ಗಕ್ಕೋಸ್ಕರ ವೇದ ಓದಬೇಕಾ? ಎಂಥದ್ದು? ಇವತ್ತು ದಿನಗೂಲಿ ಸೇರ್ಕೊಳ್ಳೋದಕ್ಕೆ ಅವನು MA PhD ಮಾಡಬೇಕಾ? ದಿನಗೂಲಿ ಕೆಲಸ ಮಾಡಲಿಕ್ಕೆ ಅದಕ್ಕೆ ಯಾರು? ಅದು 50 ರೂಪಾಯಿ ಕೂಲಿ. ಮತ್ತೆ ಅವ್ನು ನೋಡಿದಾನಂತಾರೆ, ನೀವು ಓದ್ದೆ ಅಷ್ಟು ಓದ್ತೀರಿ ಅಂತ ಹೇಳ್ತಾರೆ. ಓದ್ದೆ ಅಷ್ಟು ಓದ್ತೀರಿ, ಓದಿ ಅಷ್ಟು ಓದ್ತೀಯ, ಬುದ್ಧಿ ಇಲ್ಲ ಅಂತ ಕರೀತಾರೆ. ಅದು ಓದಿದ ಮೇಲೆ ಏನು ಬೇಕು? ಅದಕ್ಕೆ ಮ್ಯಾಚಿಂಗ್ ಫ್ರೂಟ್ ಬೇಕು, ಮ್ಯಾಚಿಂಗ್ ಬೇಕು. ಅವತ್ತು ಯಾವ ಕೆಲಸ ಓದಿರ್ತಾರೆ, BA ಓದಿರ್ತಾರೆ, ಲೆಕ್ಚರ್ ಪೋಸ್ಟ್ ಅಪ್ಲೈ ಮಾಡೋದಿಲ್ಲ ಅವ್ರು. ಯಾಕೆ? ಆ ಓದ್ ನನಗಿಲ್ಲ ಅಂತ ಹೇಳ್ತಾರೆ. ಬಟ್ ಮಾಡಿದಾಗ ಸಿಗೋದವ್ರು ಪ್ರಜಿತ ಆಗುತ್ತೆ, ಆಗ ಅವನು ಕ್ವಾಲಿಫೈ ಸರಿಯಾದ ಕೆಲಸ ಸಿಗಲಿಲ್ಲ ಅಂತ ದುಃಖ ಪಡ್ತಾರೆ. ಆ ಯೋಚನೆ ಮಾಡಿದರೆ ಇವತ್ತು ಆಚಾರ್ಯ ಶಾಸ್ತ್ರಾದಿಗಳಿಗೆ ಫಲ ಏನೋ, ಮೋಕ್ಷದ ದೊಡ್ಡ ಫಲ ಇದೆ. ಇವರು ಚಿಕ್ಕ ಚಿಕ್ಕ ಫಲ ಡೆಲಿವರಿ ಮಾಡ್ಕೊಬಿಟ್ರೆ ಏನು ಉಪಯೋಗ? ಹಣ್ಣು ಕೊಡೋದಕ್ಕೆ ನೋಡಿದೆ, ಹಣ್ಣಿನ ಮರ ದೊಡ್ಡ ಮಾವಿನ ಹಣ್ಣು ಬರ್ತಾ ಇದೆ, ಚಿಗುರು ಬಂತು, ಎಲ್ಲ ಕತ್ತರಿಸಿ ಕೂತ್ಕೋಬಿಟ್ಟ ಚಿಗುರನ್ನು. ಆಮೇಲೆ ನೋಡಿ ಏನು ಮಿಸ್ ಮಾಡ್ದ? ಫಲನೇ ಸಿಗಲಿಲ್ಲ ಅವನಿಗೆ, ಚಿಗುರು ಕಟ್ ಮಾಡಿಬಿಟ್ರೆ. ಅವನೇನು ಮಾಡಿ ಸ್ವಲ್ಪ ಕಾದಿದ್ರೆ ಚಿಗುರು ಒಳ್ಳೆ ಕೆಂಪು ಕಾಣಿಸ್ತಾ ಇತ್ತು, ಒಂಥರ ಭಾಳ ಅಟ್ರಾಕ್ಟಿವ್ ಕಾಣುತ್ತೆ ಚಿಗುರು, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು. ಆಮೇಲೆ ನೋಡಿದ್ರೆ ಹಣ್ಣೇ ಮಿಸ್ ಮಾಡಿಕೊಂಡು. ಅದಕ್ಕೆ ಯಾವಾಗಲೂ ಕೂಡ ಹಣ್ಣಿನ ಮರದಲ್ಲಿ ಹೂವನ್ನು ಕಟ್ ಮಾಡಬಾರ್ದು. ಇನ್ನು ಹೂವಿನ ಕೆಲವು ಹೂವಿನ ಮನೆ ಹಾಕಿದ್ದ ಅವು ಕಾಯ್ಕೊಂಡು ಹಣ್ಣು ಬಿಡುತ್ತೆ ಅಂತೇಳಿ ಓಣೆಗೋಯ್ತು ಕಡೆಗೆ. ಅದು ಹೂವಿನ ಫಲ ಎಷ್ಟದ ಕೆಲಸ? ಹೂ ಕೊಟ್ಟರೆ ಮುಗಿತಾವ್ರಿ ಕೆಲಸ. ಹಣ್ಣಿನ ಅದಕ್ಕೆ ಹೂವಿನ ಮರ, ಹಣ್ಣಿನ ಮರ ಅಂತ ಹೆಸರಿಟ್ಟಿದ್ದಾರೆ. ವೇದಗಳು ಏನವು? ಹಣ್ಣಿನ ಮರ, ಹೂವಿನ ಮರ ಅಲ್ಲವು. ಇವರೇನು ತಿಳ್ಕೊಂಬಿಟ್ಟು ಹೂವಿನ ಮರ ಅಂತ ತಿಳ್ಕೊಂಬಿಟ್ಟಿಲ್ಲ. ಹೂ ಹೋದ್ರೆ ಸ್ವರ್ಗ, ಗೊತ್ತಾಯ್ತಾ? ಇವತ್ತು MBBS ಮಾಡಿ ನಾವು ಇವತ್ತಿಗೆ ಸುಧಾಮಂಗಳ ಆಯಿತು ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಇದೇ ಬೇರೆ ಕೋರ್ಸ್, ಅದೇ ಬೇರೆ ಕೋರ್ಸ್. ಅದು ಅದಕ್ಕೆ ಯಾವುದರಿಂದ ಆಧ್ಯಾತ್ಮಿಕ ಫಲ ಸಿಗುತ್ತೋ ಅದು ಹಣ್ಣಿನ ಮರ. ಬರೀ ಲೌಕಿಕ ಫಲ ಕೊಟ್ಟರೆ ಏನದು? ಹೂವಿನ ಮರ ಇದ್ದ. ಆ ಹೂವಿನ ಮರ ಕೂಡ ಎರಡು ಹೂವುಗಳು, ಕೆಲವು ವಾಸನೆ ಇರೋದಿಲ್ಲ ಅಂಥ ಹೂಗಳು, ನಿರ್ಗಂಧ ಕುಸುಮ ಅಂತಾರಲ್ಲ ಹಾಗೆ. ಕೆಲವು ವಾಸನೆ ಇರುತ್ತೆ, ಒಳ್ಳೆ ಫಸ್ಟ್ ಕ್ಲಾಸ ವಾಸನೆ ಇರುತ್ತೆ, ಎಷ್ಟಿದ್ರು ಒಂದೆರಡು ಸೇರಿದ್ರೆ ಮೂದೋಯ್ತು ಅಷ್ಟೇ. ಕೆಲವು ನಿರ್ಗಂಧ ಕುಸುಮ ದೇವರಿಗೆ ಹಾಕಲೇಬಾರ್ದು, ಗೊತ್ತಾಯ್ತು? ಅದು ಗಂಧ ಇಲ್ಲದವರು ದೇವ್ರ ಪೂಜೆ ಬರೋದಿಲ್ಲ. ಅದು ಇದು ಕೆಲವು ಕೋರ್ಸ್ ಇರುತ್ತೆ, ಅದು ಏನೇನು ನಿರ್ಗಂಧ, ಬರೀ ಶ್ರಮಯೇ ಬಹಿ ಕೇವಲ, ಏನೇನೂ ಉಪಯೋಗ ಇಲ್ಲ. ಕೆಲವು ಕೆಲಸ ಸಿಗುತ್ತೆ, ಅದು ಪರಲೋಕಕ್ಕೆ ಉಪಯೋಗ ಇಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಓದಬೇಕಾದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ಓದ್ತಾನೆ? ಇದೇ ಕೋರ್ಸೇ ಓದಬೇಕು, ಇಂಥಲ್ಲೇ ಸೇರಬೇಕು, ಇಷ್ಟೇ ಸಂಬಳ ಬರಬೇಕು ಅಂತ ಹೇಗೆ ಪ್ಲಾನ್ ಮಾಡ್ತಾನೋ, ವೇದಗಳನ್ನು ಓದಬೇಕಾದ್ರೆ ಆ ರೀತಿ ಓದಬೇಕು. ದೇವತೆಗಳು ಹಾಗೆ ಓದ್ತಾರೆ, ಆದ್ದರಿಂದ ಅವ್ರಿಗೆ ಏನು ಸಿಗುತ್ತೆ? ಅಧಿಕಂ, ಅಧಿಕವಾದ ಫಲ ಸಿಕ್ಕು, ಅಧಿಕವಾದ ತೃಪ್ತಿಯನ್ನು ಹೊಂತಾರೆ. ಪೂರ್ವೋಕ್ತಂ ಫಲಂ ಪರಾಮೃಶ್ಯ ತಸ್ಮಿನ್ ಫಲಪ್ರದ ಏವ ವಿಷ್ಣು ದೇವಾಹ ಸರ್ವಯೋ ಭವಂತಿ ಇತ್ಯವಧಾರಣಾರ್ಥಂ ಪುನರ್ವಚನಮಿತಿ ಭಾವಃ ಸಂಭವತಿ ಇತ್ಯಾಶಯೇನ. ಅದರಿಂದ ನಹಿ ಮೋಕ್ಷದಾನ್ಯತ್ರ ಮೋಕ್ಷಾದನ್ಯತ್ರ ಮೋಕ್ಷಾರ್ಥ ವೇದ ವಿಚಾರ ಅಭಿಯೋಗ ಸಂಭವತಿ. ಮೋಕ್ಷ ಕೊಡತಕ್ಕಂತಹ ವೇದಗಳನ್ನು ಎಂದು ಬೇರೆದಕ್ಕೆ ಉಪಯೋಗಿಸ್ಬಾರ್ದು, ಅದನ್ನು ಬೇರೆದಕ್ಕೆ ಉಪಯೋಗಿಸಿದ್ರೆ ಭಾರಿ ತಪ್ಪಾಗುತ್ತೆ. ಇತ್ಯಾಶಯೇನ ಯಸ್ಮಿನ್ ನಾಮ ಇತ್ಯಾದಿನ ಪೂರ್ವೋಕ್ತಂ ಫಲಂ ಪರಾಮೃಶ್ಯ ತಸ್ಮಿನ್ ಫಲಪ್ರದಯೇವ ವಿಷ್ಣು ದೇವಾಹ ಸರ್ವಯುಜೋ ಭವಂತಿ. ಅದಕ್ಕೆ ಬಲಮುರಿ ಶಂಕರ ಕತೆ ಹೇಳಲಿಲ್ಲ, ಅವನು ಮಾರಾಟ ಮಾಡಿ ದುಡ್ಡು ಮಾಡ್ಕೊಂಬಿಟ್ಟ, ಇನ್ನೊಂದು ಪೂಜೆ ಮಾಡಿ ಚಕ್ರವರ್ತಿ ಆಗಿಬಿಟ್ಟ. ಅದು ಮಾರಾಟ ಮಾಡೋ ಪದಾರ್ಥ ಅಲ್ಲ, ಅದು ಪೂಜೆ ಮಾಡೋ ಪದಾರ್ಥ. ಪೂಜೆ ಮಾಡೋ ಪದಾರ್ಥನ ಮಾರಾಟ ಮಾಡಿದರೆ ಬುದ್ಧಿ ಇಲ್ಲ. ಸೊ ವೇದಗಳೆಲ್ಲ ಮೋಕ್ಷ ಕೊಡೋ ವಿಷಯಗಳನ್ನು ಸ್ವರ್ಗಾದಿ ಪದಕ್ಕೆ ಉಪಯೋಗಿಸಬಾರದು. ಮನೋವಾಕ್ಕರ್ಮಭಿಹಿ ಭಗವತಿ ಅಭಿನಿವೇಶೆ ದೇವಾನಾಮುಚ್ಚತೆ. ಅಲ್ಲಿ ತಿಳ್ಕೊಂಡಿದ್ದರಿಂದ ಮನಸ್ಸು, ಮಾತು, ಕರ್ಮ ಎಲ್ಲ ದೇವರ ಕಡೆಗೆ ಹಾಕಿಬಿಡ್ತಾರೆ, ಅದ್ರ ಬಗ್ಗೆ ಗೊತ್ತಿದೆ ಅವರಿಗೆ. ತದ್ವಿಯೂಯ ಇತಿ ಮನೋವಾಗಭಿನಿವೇಶ ಮಾತ್ರ ಮತೋ ಅಧಿಕಾಂಶೋಕ್ತೇ ನಾ ಪೌನರುಕ್ತಮಿತಿ ಭಾವೇನ ಅನೂದ್ಯವ್ಯಾಚಷ್ಟೇ. ಅದಕ್ಕೆ ಗೀತೆಯಲ್ಲಿ ಹೇಳಿದ್ದ ಹಾಗೇನೆ. ಇವರು ಏನ್ ಮಾಡ್ತಾರೆ? ಅವರು ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಮನೀಷಿಣ ಅವರೆಲ್ಲ ಯಾರು ವೇದವಾಕ್ಯ ಪುಷ್ಪಿತ ಹೂವಿನ ಮರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಫಲ ಕೊಡ್ತಕ್ಕಂಥ ಹಣ್ಣದು. ಆದ್ದರಿಂದ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ಮೀಮಾಂಸಕರನ್ನು ಬೈತಾನೆ ಪರಕೃಷ್ಣ. ಸ್ವರ್ಗಾದಿಗಳ ಫಲಕ್ಕೋಸ್ಕರ ವೇದ ಉಪಯೋಗಿಸ್ತಾರಲ್ಲ, ಅವರು ಹೂವಿನ ಗಿಡ ಅಂತ ತಿಳ್ಕೊಂಡಿದ್ದಾರೆ ವೇದಗಳನ್ನು ಅಂಥೇಳಿ. ಫಲ ಅಂದರೆ ಮೋಕ್ಷ. ಫಲದ ಫಲ ಕೊಡ್ತಕ್ಕಂಥ ಶಾಸ್ತ್ರ ಅಂದರೆ ಮೋಕ್ಷ ಕೊಡ್ತಕ್ಕಂಥ ಶಾಸ್ತ್ರ ಅಂತ ಅರ್ಥ. ಅದಕ್ಕೆ ಭಾಗವತವನ್ನು ನಿಗಮ ಕಲ್ಪತೋರು ಕಲಿತಂ ಫಲಂ ಅಂತ ಕರೆದಿದ್ದಾರೆ. ಭಾಗವತ ಏನದು? ಹಣ್ಣಿನ ಮರ. ಅದು ಯಾವುದಕ್ಕೆ ಉಪಯೋಗಿಸ್ಬಾರ್ದು? ಹೂವಿನ ಮರ ಅಂತ ತಿಳ್ಕೊಂಡೋಗಿ ಹೋಗಬಾರ್ದು. ಮೀಮಾಂಸ ಓದಬೇಕು. ಯಾವುದಕ್ಕೆ ಉಪಯೋಗಿಸ್ಬೇಕು ಅದನ್ನು? ಇದಕ್ಕೆ ಅಪ್ಲೈ ಮಾಡ್ಕೋಬೇಕು. ಇವಾಗ ಲೌಕಿಕರು ಕೂಡ ಯಾವ್ದು ಮಾಡಕ್ಕೆ ಬರುತ್ತೆ? ಆ 24 ಗುರುಗಳ ಕಥೆ ಹೇಳಿಲ್ಲ. ಲೌಕಿಕವನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೊಂಡ್ರು? ಎಲ್ಲ ಅಧ್ಯಾತ್ಮ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಆ ರೀತಿ ಓದಬೇಕೆ ಹೊರತು ವ್ಯಾಕರಣ. ಬರೀ ವ್ಯಾಕರಣದ ಏನೇನೂ ಪ್ರಯೋಜನ ಇಲ್ಲ. ಶಾಸ್ತ್ರಕ್ಕೆ ಉಪಯೋಗ ಮಾಡಿಕೊಂಡು ಪ್ರಯೋಜನ ಬಂತ. ಅರ್ಥ ಆಯ್ತಾ? ಲೋಟನೇ ಇದೆ, ಬರೀ ಲೋಟನೇ ಏನು ಉಪಯೋಗ ನಿಮಗೆ? ಗೊತ್ತಾಯ್ತಾ? ಅದನ್ನು ಕುಡಿಲಿಕ್ಕೆ ಅದಕ್ಕೆ ಉಪಯೋಗ ಮಾಡ್ಕೊಂಡಾಗ ಬಂತು. ಯಾವ್ದು ಕುಡಿಲಿಕ್ಕೆ? ಹಾಲು ಕುಡಿಲಕ್ಕೆ ಮಾಡ್ಕೊಂಡೆ, ಕರೋ ಏನೋ ಕುಡಿಲಕ್ಕೆ ಮಾಡ್ಕೊಂಡ, ಹೆಂಡ ಕುಡ್ಲಕ್ಕೆ ಮಾಡ್ಕೊಂಡ್ರೆ ಏನು ಮಾಡ್ಬೇಕು ಅದನ್ನ? ಅದರಿಂದ ಹಾಗಲ್ಲ ಸರ್, ಒಳ್ಳೇದಕ್ಕೆ ಉಪಯೋಗಿಸ್ಬೇಕು. ಪೂರ್ವಮೀಮಾಂಸ ಎಲ್ಲಿ ಮೀಮಾಂಸ ಅಂತಾರೋ ಪೂರ್ವಮೀಮಾಂಸ ಅಂತಾನೆ ಅರ್ಥ. ಇದಕ್ಕೆ ಏನಂತಾರೆ ಇದಕ್ಕೆಲ್ಲ ಕೂಡ? ಬ್ರಹ್ಮಸೂತ್ರ ಬ್ರಹ್ಮಮೀಮಾಂಸ ಅಂತ ಸೇರಿಸ್ಬೇಕಿತ್ತು. ಕಿಂಚಾತ್ರ ಸರ್ವಯುಜೋ ಭವಂತಿ ಇತಿ ಮನೋವಾಕ್ ಸರ್ವಯುಜ ಸರ್ವಭಾವೇನ ತದ್ ವಿಯೂಯ ಇತಿ. ಅವ್ರು ಚಿಂತನೆ ಮಾಡ್ತಾ ಮಾಡ್ತಾ ಹೋದಂತೆ ಅವ್ರ ಯೋಚನೆ ಜಾಸ್ತಿ ಆಗುತ್ತೆ. ಈ ಕಬ್ಬಿನ ಕೋಲು ತಿಂದವನು ಎತ್ತಿನ ಕೊನೆ ನೋಡ್ತಾನೆ, ರಸ ಇನ್ನು ಪೂರ್ತಿ ಆಯಿತು ಅಂದ್ರೆ ಬಿಸಾಕ್ತಾನೆ. ಮೊದಲು ಬಿಸಾಕೋದಿಲ್ಲ, ಮೊದಲು ರಸ ಇರೋದು ಗೊತ್ತಿದ್ದಿಲ್ಲ. ಅವ್ರಿಗೆ ಗೊತ್ತಾದ್ಮೇಲೆ ಏನು ಮಾಡ್ತಾನೆ ಅದನ್ನು? ಆ ಸೈಡ್ ಈ ಸೈಡ್ ಎಲ್ಲ ಸೈಡ್ ನೋಡ್ಬಿಟ್ಟು ಹಾಕ್ತಾನೆ. ಮಾಡಣ್ಣ ತಿಂತಿರ್ತಾನೆ, ರಸ ಎಲ್ಲ ನೋಡಿ ಆಯಿತು ಅಂತ ಕಾದ್ಮೇಲೆ ಹಾಕ್ತಾನೆ. ಆ ರೀತಿಯೇ ವೇದದ ಫಲ ಪೂರ್ತಿ ಪಡ್ಕೊಂಡು ಇದು ಮಾಡಬೇಕೆ ಹೊರತು ಎಂದು ಕೂಡ ಅದು ಸ್ವಲ್ಪ ಬಿಟ್ಟರು ಅವ್ರು ಮೂರ್ಖ ಅಂತ ಕರೆ. ಸ್ವಲ್ಪ ಸ್ವಲ್ಪ ರುಚಿ ನೋಡ್ಬಿಟ್ಬಿಟ್ರೆ ಸಾಲದು, ರಸವನ್ನೆಲ್ಲ ತಗೋಬೇಕು. ಅದರಿಂದ ಆ ಸ್ವರೂಪದ ಬಗ್ಗೆ ಪ್ರಶ್ನೆ ಹೇಳ್ಬೋದು. ಅದಕ್ಕೆ ದೇವತೆಗಳು ಅಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಅವ್ರ ಸ್ವರೂಪ ಹಾಳಾಗಿದ್ರೆ ನಾವು ಬೀಳಕ್ಕಾಗತ್ತಾ? ಅದಕ್ಕೆ ದೇವತೆಗಳು ಅಂದ್ರೆ ಯೋಗ್ಯರು ಅಂತ ಅರ್ಥ. ಅವ್ರಿಗೆ ಹೇಳ್ತಾರೆ, ಉಳಿದವ್ರಿಗೆಲ್ಲ ಹೇಳಿದ್ದಲ್ಲ. ತದ್ಭಿಯೋ ಏತಿ ಮನೋಭಾಗ ಅಭಿನಿವೇಶ ಮಾತ್ರ ಮತ್ತು ಅಧಿಕಾಂಶೋಕ್ತಿ ಏನ ಪೌನರುಕ್ತಮಿತಿ ಭಾವೇನ ಅನೂದ್ಯವ್ಯಾಚಷ್ಟೇ. ಅದೇ ಅಧಿಕಾಂಶವನ್ನು ದೇವತೆಗಳು ತಿಳಿತಾರೆ ಅಂತ ಒತ್ಕೊಡೋದಕ್ಕೆ ಹೇಳಿದ್ರಿಂದ ಅದು ಪುನರುಕ್ತಿ ಅಲ್ಲ. ಸರ್ವೇ ಯಚ್ಚಾಸ್ಯಾಹ ಕ್ರೂರ ವಿತ್ಯಾದೇಹೇ ಪೌನರುಕ್ತಿಯಂ ಪರಿಹರತೆ ಅರ್ಥತಾ ಇತಿ. ಕ್ರೂರ ಉಲ್ಬಣ ರಿಪೀಟ್ ಆಗುತ್ತಲ್ಲ ಅಂದ್ರೆ ಆಗೋದಿಲ್ಲ. ಕ್ರೂರನೇ ಬೇರೆ, ಉಲ್ಬಣನೇ ಬೇರೆ. ಬರೀ ಅರ್ಥತಾ ಇದಾಗಿದ್ದರೆ ಕ್ರೂರ, ಅದು ಶಬ್ದತಃ ಕೂಡ ಭಯಂಕರವಾಗಿದ್ದರೆ ಉಲ್ಬಣ ಅಂತ ಕರಿಬೇಕು. ಅಂತ ರೋಗ ಬಂದಿರುತ್ತೆ, ಉಲ್ಬಣಿಸಿದೆ ಅಂತ ಹೇಳ್ತಾರೆ. ನೋಡಿದರೆ ಅದೇ ರೋಗನೇ, ಉಲ್ಬಣಿಸಿದೆ ಅಂತ ಹೇಳಿದಾಗ ಏನಾಯ್ತದೆ? ಈಗ ಭಾರಿ ಹೆಚ್ಚಾಗಿದೆ ಅಂತ. ಅದರಲ್ಲೇ ಇಂಟೆನ್ಸಿಟಿ ಬೇರೆ ಆಗುತ್ತೆ. ಅಲ್ಲಿಗೆ ಓಂ ಜನ್ಮಾದ್ಯಸ್ಯ ಯತೋನ್ಮಯಾಚಿತರತಶ್ಚಾಸ್ತೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಕಾಮನಾಶೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ.